श्री गुरुभ्यो नमः। ಆಚಾರ ಇನ್ನ ಬಿಡ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ಕೇವಲ ಒಂದು ಗಂಟೆ ಮಾತ್ರ ನಿಮ್ಮ ಭಾಷೆಯಲ್ಲಿ ಪ್ರವಚನ ಅಂತೀರೋ ಏನೇನಂತೀರೋ ಗೊತ್ತಿಲ್ಲ. ಒಬ್ರು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರು, ಮಧ್ಯೆ ಇನ್ನ ಏನು ಮಾತಾಡ್ಲಿಕ್ಕೆ ಬರಲ್ಲ, ಪ್ರವಚನಕ್ಕೆ ಮುಂಚೆ ಒಂದು ಹೇಳಿಬಿಡ್ತು. ಒಂದು ಕಡೆ ಮಂಗಳ ಆಗಿತ್ತು, ಹರಿವಂಶ ಮಂಗಳ ಆಗಿತ್ತು. ಅಲ್ಲಿ ಒಂದು ಗಂಟೆ ನನಗೆ ಕೊಟ್ಟದ್ದು ಸಮಯ. ಮಂಗಳ ಮುಗೀತು, ನಾನು ಸರಿಯಾಗಿ ಇನ್ನ 5 ನಿಮಿಷ ಇರುವಾಗಲೇ ನಿಲ್ಲಿಸಿಬಿಟ್ಟಿದೆ. ನಿಲ್ಲಿಸಿದ ಮೇಲೆ ಎಲ್ಲರೂ ಮಾಮೂಲಾಗಿ ಹೋಗ್ತಾ ಇದ್ರು. ಒಬ್ಬ ವ್ಯಕ್ತಿ ತುಂಬಾ ಸಂತೋಷಪಟ್ಟು ನನ್ನ ಹತ್ರ ಬಂದು ನಮಸ್ಕಾರ ಮಾಡಿ ಹೇಳಿದ, ಆಚಾರ್ಯ ಬಹಳ ಸಂತೋಷ ಆಗ್ತಾ ಇದೆ, ಯಾಕಪ್ಪ ಏನಾಯ್ತು, ನಿಮ್ ಪ್ರವಚನ ಕೇಳಿ ಬಹಳ ಆನಂದ ಆಯ್ತು. ಒಳ್ಳೇದು, ನಮಗೆ ಸಂಶಯ ಬಂತು, ಅಂಥ ಆನಂದ ಪಡುವುದೇನಿದೆ ಹೇಳಪ್ಪ ಅಂದೆ. ಏನೂ ಇಲ್ಲ, ಎಲ್ಲರೂ ಮಂಗಳ ಅಂದ್ರೆ ಪ್ರವಚನ ಅಂದ್ರೆ 3 ತಾಸು 4 ತಾಸು ಕೊರೆದು ಬಿಡ್ತಾರೆ, ನೀವು ಹಾಗೆ ಕೊರೆಯದೆ ಒಂದೇ ಗಂಟೆಯಲ್ಲಿ ಬಿಟ್ರಲ್ಲ, ನಂಗೆ ಬಹಳ ಆನಂದ ಆಯ್ತು. ಸತ್ಯವಾದ ವಿಚಾರ ಹೇಳ್ತಾ ಇದ್ವಿ, ಮುಖದ ಮೇಲೆ ಹೇಳಿದ. ಆ ರೀತಿಯಲ್ಲಿ ನನ್ನ ವಶ ಇಲ್ಲ, 3 ಗಂಟೆ ಕಾಲ ಕೊಡಲೇಬೇಕಾಗಿದೆ. ಇಷ್ಟು ನೋಡಿ, ನಾವು ಯಾವ್ದಾವುದಕ್ಕೋ ಸಮಯ ಖರ್ಚು ಮಾಡುತ್ತೇವೆ, ಬೇಡದ್ದಕ್ಕೆಲ್ಲ ಇಡುತ್ತೇವೆ. ಆದರೆ ಭಾಗವತಕ್ಕೆ ಅಂದ್ರೆ ಚೂರು ನಮಗಾಗಿ, ಭಾಗವತ ಉದ್ಧಾರ ಮಾಡ್ಲಿಕ್ಕಲ್ಲ, ನಾವು ಉದ್ಧಾರ ಆಗ್ಲಿಕ್ಕೆ. ದೇವರ ಕಥಾ ಚೂರು ಕೇಳಿದ್ರೆ ಹೋಗೋದೇನೂ ಇಲ್ಲ, ನಿಮ್ಮ ಪಾಪ ಹೋಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ತೊಂದರೆ ಇದ್ರೆ ಹೋಗುತ್ತೆ, ಏನಾದ್ರೂ ಬರೋದು ಭಗವಂತನ ಅನುಗ್ರಹ ಬರುತ್ತೆ, ಸಂಪತ್ತು ತುಂಬುತ್ತೆ. ಮತ್ತಂಥ ಒಂದು 2 ಗಂಟತ್ತು ಕಾಲ ಸಿನಿಮಾ ಎಷ್ಟೊತ್ತಿರುತ್ತೆ, 1-2 ಗಂಟತ್ತ 3 ಗಂಟತ್ತ 3 ಗಂಟದ್ದು ಸಿನಿಮಾ ನೋಡ್ಲಿಕ್ಕೆ ಆಸಕ್ತಿ ಇರುತ್ತೆ. ಭಾಗವತ 2 ಅದು ನೋಡಿ, ಮಧ್ಯೆ ಮಧ್ಯೆ ನಿಮ್ಗೆ ಇಂಟರ್ವ್ಯೂಲ್ ಬರ್ತಾ ಇದೆ, 1.5 ಗಂಟದ್ದು ಭಾಗವತ ಕೊಡ್ಲಿಕ್ಕೆ ಏನಂತೆ, ಸರಿ ನೋಡೋಣ. ಆದರೆ ನನಗಿಂತ ಉತ್ತಮವಾಗಿ ಚೆನ್ನಾಗಿ ಹೇಳುವಂತ ಅದ್ಭುತ ವ್ಯಕ್ತಿಗಳು ಇಬ್ಬರು ಕೂತಿದ್ದಾರೆ. ಅವರ ಪ್ರವಚನ ಇವತ್ತು ಸಂಜೆ ಇದೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಮಾತಾಡಿದ್ರೆ ಮತ್ತು ನೀವು ಅವರನ್ನ ಫೋನಲ್ಲಿ ಕೇಳ್ತಾನೆ ಇರಬೇಕು, ಮತ್ತೆ ಯಾವಾಗ ಸಾಗರಕ್ಕೆ ಬರ್ತೀರಾ ಅಂತ. ಅಂತ ನಮ್ಮ ರಾಮ ವಿಠಲಾಚಾರ್ಯ ಬಂದಿದ್ದಾರೆ, ಹಾಗೆ ಬದ್ರಿನಾಥಾಚಾರ್ಯರು ಎಲ್ಲರೂ ಬಂದಿದ್ದಾರೆ. ಅವ್ರ ಮುಂದೆ ನಾನು ಏನೂ ಅಲ್ಲ, ಆದರೆ ದೊಡ್ಡವರು, ಅವರ ಮುಂದೆ 2 ಮಾತನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಸರಿ, ಇಂದ್ರದೇವರೇನೋ ತನಗೆ ಬಂದ ಬರಬೇಕಾಗಿದ್ದ ಆಹುತಿಗಳನ್ನ ಕೃಷ್ಣ ತಪ್ಪಿಸಿದ. ಏನು ಮಾಡಿದ, ಇಂದ್ರದೇವರ ಯಾಗ ಮಾಡೋದು ಬೇಡ, ಪರ್ವತಕ್ಕೆ ಪೂಜೆ ಮಾಡೋಣ. ಎಲ್ಲ ಗೋಪರು ಸೇರತಾ ಇದ್ದಾರೆ, ಭಕ್ಷ್ಯದ ರಾಶಿ ರಾಶಿ ಮಾಡಿದ್ದಾರೆ, ಪರ್ವತದ ಸುತ್ತು ಹಾಕಿದ್ದಾರೆ, ಹಾಲು ಮೊಸರು ಬೆಣ್ಣೆ ಏನು ರಾಶಿ ರಾಶಿ ಸುರಿದಿದ್ದಾರೆ, ಎಲ್ಲ ಮಾಡುತ್ತಾನೇ ಇದ್ದಾರೆ. ಸಂಶಯ ಕೊರಿತಾನೇ ಇದೆ. ಏನದು, ಇಂದ್ರದೇವರ ಯಾಗ ಅಂತ ಮಾಡಿದರೆ ಇಂದ್ರದೇವರೇ ತಮ್ಮವರನ್ನ ಕಳುಹಿ ತಾವು ಬಂದು ಎಲ್ಲ ತಗೊಂಡು ಹೋಗ್ತಾ ಇದ್ರು, ಆಹುತಿಗಳನ್ನ ನಮಗೆ ದರ್ಶನ ಕೊಡ್ತಾ ಇದ್ರು. ಇವಾಗ ಪರ್ವತಕ್ಕೆ ಪೂಜಾ ಮಾಡ್ತಾ ಇದ್ದೀವಿ, ಈ ಪರ್ವತ ತಗೊಳ್ಳುತ್ತೋ ಇಲ್ವೋ ಗಟ್ಟಿಯಾಗಿ ಹೇಳಲಿಕ್ಕಿಲ್ಲ. ಕೃಷ್ಣ ಏನನ್ಕೊಳ್ತಾನೋ ಏನೋ, ತುಂಬಾ ಮಹಿಮೆ ತೋರಿದ, ಆತ ಏನಾದ ಅಂದುಕೊಂಡ್ರೆ ಹೇಗಾಗುತ್ತೆ, ಸುಮ್ಮನೆ ಇದ್ರು. ಕೃಷ್ಣ ನೋಡಿದ, ಅವರ ಸಂಶಯ ಪರಿಹಾರ ಮಾಡಲಿಕ್ಕಾಗಿ ಎರಡೂ ಕಡೆ ಬರುತ್ತೆ, ಭಾಗವತರು ಬರುತ್ತೆ, ಹರಿವಂಶದಲ್ಲೂ ಬರುತ್ತೆ. ಕೃಷ್ಣ ಇನ್ನೊಂದು ರೂಪದಿಂದ ಬೆಟ್ಟದಲ್ಲಿ ನಿಂತ. ಇನ್ನೊಂದು ರೂಪ ಅಂದರೆ ಅವನಿಲ್ಲದ ಜಾಗದಲ್ಲಿ ಎಲ್ಲಾ ಕಡೆ ಅವನ ರೂಪಗಳು ನಿಂತೇ ಇವೆ, ವಿಶೇಷವಾದ ರೂಪದಿಂದ ಬೆಟ್ಟದಲ್ಲಿ ನಿಂತ. ಬೆಟ್ಟದ ಮೇಲೆ ಶಿಖರದ ಮೇಲೆ ಮುಖ ಕಾಣತಾ ಇದೆ ಎಲ್ಲರಿಗೂ ಕೂಡ. ದೊಡ್ಡದಾಗಿ ನಗತಾ ಇದ್ದಾನೆ, ನಕ್ಕು ಹೇಳತಾ ಇದ್ದಾನೆ, ನೀವೆಲ್ಲ ಮಾಡಿದ ಪೂಜಾ ನನಗೆ ತುಂಬಾ ಸಂತೋಷವಾಗಿದೆ, ನೀವು ಕೊಟ್ಟದ್ದು ಸ್ವೀಕಾರ ಮಾಡುತ್ತೇನೆ, ನಿಮ್ಮನ್ನ ರಕ್ಷಣೆ ಮಾಡುತ್ತೇನೆ ಅಂತ ನಕ್ಕು ಬಾಯಿ ತೆಗೆದರೆ ಅಲ್ಲಿಟ್ಟ ಎಲ್ಲಾ ಪದಾರ್ಥಗಳು ಭಕ್ಷ್ಯಗಳು ಆತನ ಬಾಯಿಯಲ್ಲಿ ಹೋಗ್ತಾ ಇವೆ. ಎಲ್ಲರೂ ಆಶ್ಚರ್ಯ ಪಡುತ್ತಾರೆ, ಆನಂದ ಪಡ್ತಾರೆ, ಪರ್ವತ ಊಟ ಮಾಡುತ್ತಾ ಇದೆ ಅಂತ. ನಂತರ ಇನ್ನೊಂದು ರೂಪದಿಂದ ಅವರೆಲ್ಲರ ಜೊತೆಗಿದ್ದು ನಮಸ್ಕಾರವೂ ಮಾಡುತ್ತಾ ಇದ್ದಾನೆ. ಅವರೆಲ್ಲರೂ ಕೃಷ್ಣನ ಜೊತೆಗೆ ಹೇಳ್ತಾರೆ, ನೋಡು ಕೃಷ್ಣ ನೀ ಹೇಳಿದ್ ಸರಿ, ನೋಡು ಪರ್ವತ ಊಟ ಮಾಡುತ್ತಾ ಇದೆ, ಅದೇನಾನಂದೆ, ಪರ್ವತಕ್ಕೆ ಕೊಡದಿದ್ರೆ ಹೇಗೆ ಅಂತ ಹೇಳಿದ. ಆ ರೀತಿಯಲ್ಲಿ ಪರ್ವತದ ಆಕಾರದಲ್ಲಿ ತಾನೇ ಇದ್ದುಕೊಂಡು ಎಲ್ಲಾ ಭಕ್ಷ್ಯಗಳನ್ನ ಸ್ವೀಕಾರ ಮಾಡಿ ಗೋಪರಿಗೆ ಅನುಗ್ರಹ ಮಾಡಿದ. ಇಂದ್ರದೇವರಿಗೆ ಸಿಟ್ಟೇ ಬಂತು, ಎಲ್ಲ ನನಗೆ ಬಾಯಿಗೆ ಬರಬೇಕಾದ ತುತ್ತು ಕಲ್ಲಿಗೆ ಹಾಕಿದರಲ್ಲ, ಪರ್ವತಕ್ಕೆ ಹಾಕಿದರಲ್ಲ ಅಂತ ಸಿಟ್ಟಿನಿಂದ ಪ್ರಳಯ ಕಾಲದ ಮೇಘಗಳನ್ನ ಕರೀತಾ ಇದ್ದಾನೆ. ಇಂದ್ರದೇವರು ಕರೀತಾ ಇದ್ದಾರೆ, ಕರೆದು ಆ ಪಳ್ಳಿಯಲ್ಲಿ ಎಲ್ಲರೂ ಕೂಡ ನನ್ನ ಅವಮಾನ ಮಾಡಿದ್ದಾರೆ, ಅದೆಲ್ಲ ಕೊಚ್ಚಿಕೊಂಡು ಹೋಗುವಂತೆ ಮಾಡಬೇಕು ಅಂತ ಮೇಘಗಳ ಅಭಿಮಾನಿ ದೇವತೆಗಳಿಗೆ ಆಜ್ಞೆ ಮಾಡ್ತಾ ಇದ್ದಾರೆ ಇಂದ್ರದೇವರು. ಮಳೆ ಶುರುವಾಗಿದೆ, ನಮ್ಮಲ್ಲೇನೆ ಚೂರು ದೊಡ್ಡದಾಗಿ ಮಳೆ ಬಂದ್ರೆ ಮನೆಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ. ಅಂತಹದ್ದು ಪ್ರಳಯ ಕಾಲದ ಮಳೆ ಅಂದ್ರೆ ಒಂದೊಂದು ಇಷ್ಟಿಷ್ಟು ದೊಡ್ಡ ಹನಿ, ಅಂತ ಹನಿಯಿಂದ ಧಾರಾಪಾತವಾಗಿ ಮಳೆ ಬೀಳ್ತಾ ಇದೆ. ಆಕಳಗಳು ಮತ್ತು ಎಲ್ಲ ಮನುಷ್ಯರು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ ಆ ಪ್ರವಾಹದಲ್ಲಿ. ಅಂತ ಕಾಲಕ್ಕೆ ತುಂಬಾ ದುಃಖದಿಂದ ಎಲ್ಲರೂ ಕೃಷ್ಣನ ಕೇಳ್ತಾ ಇದ್ದಾರೆ, ಕೃಷ್ಣ ನೀನೇ ಉದ್ಧಾರ ಮಾಡಬೇಕಪ್ಪ, ಇನ್ಯಾರು ಇಲ್ಲ. ಅವಾಗ ಕೃಷ್ಣ ನೋಡಿದ, ಪಕ್ಕದಲ್ಲಿ ಗೋವರ್ಧನ ಪರ್ವತ ಇದೆ. ಏನು ಗೋವರ್ಧನ ಪರ್ವತ ಅಂದ್ರೆ ಚಿಕ್ಕ ಬಂಡೆಗಲ್ಲ, ದೊಡ್ಡ ಪರ್ವತ, ಈಗ ಒಳಕ್ ಹೋಗಿದೆ. ಅದರ ಅಡಿ ಅಂದ್ರೆ ಗುಂಡಾದ ಅಡಿ, ಅದರ ಡಯಾಮೀಟರ್ ಹೇಳ್ತಾರೆ ಎಷ್ಟಿದೆ ಅಂದ್ರೆ 50 ಯೋಜನ. ಯೋಜನ ಅಂದ್ರೆ ಮೈಲಿ ಇಟ್ಕೊಳ್ಳಿ, ಸದ್ಯಕ್ಕೆ 50 ಮೈಲಿ ದೂರ ಬರೀ ಪರ್ವತದ ಅಡಿ ಇದೆ. ಅಂತ ಪರ್ವತವನ್ನ ಒಬ್ಬನೇ ಒಂದು ಕೈಲಿ ಎತ್ತಿ ಆ ಪರ್ವತವನ್ನ ಒಂದು ಕಿರುಬೆರಳಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಈ ಸಾಧ್ಯವೇ ಅಂತ ಕೇಳ್ತಾರೆ. ಸಾಮಾನ್ಯ ಜನಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹದ್ದು ಸ್ವಾಮಿ ಆ ಪರ್ವತವನ್ನ ಎತ್ತಿ ಹಿಡಿದ. ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ಆ ಪರ್ವತ ಎತ್ತುವ ಕಾಲಕ್ಕೆ ಆ ಪರ್ವತ ಚಿಕ್ಕ ಮಾಮೂಲು ಗುಡ್ಡ ಅಲ್ಲ, ದೊಡ್ಡ ದೊಡ್ಡ ಒಳಗೆ ಗಿಡಗಳು, ಗುಹೆಗಳು, ಅಲ್ಲಿ ಸಿಂಹಗಳು, ಆನೆಗಳೆಲ್ಲ ತಿರುಗ್ತಾ ಇವೆ ಬೆಟ್ಟದ ಮೇಲೆ. ಆ ಬೆಟ್ಟವನ್ನೇ ಎಬ್ಬಿಸಿ ಬಿಡ್ತಾ ಇದ್ದಾನೆ. ಅದು ಹೇಗಿತ್ತು ಅಂದ್ರೆ, ಒಂದು ಕಡೆ ಭೀಕರವಾದ ಮಳೆ, ಆ ಮಳೆಯಲ್ಲಿ ಬೆಟ್ಟ ತಾನಾಗಿ ಮೇಲೆ ಕೇಳ್ತಾ ಇದೆ. ಅದು ನೋಡಿ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರಂತೆ, ಇದೆಂಥ ಅಮಾನುಷ ಚರ್ಯ ಅಂತ ಹೇಳ್ತಾರೆ. ಆ ಗೋವರ್ಧನ ಪರ್ವತವನ್ನ ಎತ್ತಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಯಾರಿದು ಅಲ್ಲ, ಪರ್ವತ ಎತ್ತಲಿಕ್ಕೆ ದೇವತೆಗಳು ಸಾಕಲ್ಲ, ದೇವರು ಬೇಕಾ ಅಂದ್ರೆ ಮಂದರ ಪರ್ವತವನ್ನ ಎತ್ತಲಿಕ್ಕೆ ಹೋದ ದೇವ ದೈತ್ಯರು ಎಲ್ಲ ಸೇರಿಕೊಂಡು ಹೋದ್ರು, ಮೈಮೇಲೆ ಹಾಕೊಂಡು ಕೈಕಾಲು ಮುರುಕೊಂಡ್ರಷ್ಟೇ, ದೇವನೊಬ್ಬನೇ ಬಂದ, ಒಂದೇ ಕೈಯಿಂದ ಎತ್ತಿಟ್ಟ. ಹಾಗೆ ಈ ಬೆಟ್ಟವನ್ನ ಕಿರುಬೆರಳಲ್ಲಿ ಹಿಡಿದಿದ್ದಾನೆ ಸ್ವಾಮಿ. ಎಲ್ಲರನ್ನ ಕರೆದ, ಬನ್ನಿ ಈ ಪರ್ವತದ ಅಡಿಗೆ ಬನ್ನಿ, ನನ್ನ ಹತ್ತಿರ ಬನ್ನಿ ಅಂತ ಕರೀತಾ ಇದ್ದಾನೆ. ಎಲ್ಲರೂ ಬರ್ತಾ ಇದ್ದಾರೆ ನೋಡಿ, ಎಲ್ಲರೂ ಬಂದ್ರು. ದೊಡ್ಡ ಪರ್ವತ, ಪರ್ವತ ಆತನ ಕಿರುಬೆರಳಲ್ಲಿ ನಿಂತಿದೆ. ಯಾರಿಗೂ ಸಂಶಯ ಬರಲಿಲ್ಲ, ಈ ಪರ್ವತ ಚೋರು ಜಾರಿದರೆ ನಮ್ಮ ಪರಿಸ್ಥಿತಿ ಏನು ಅಂತ. ಎಲ್ಲರೂ ಚಟ್ನಿ ಆಗ್ಬಿಡ್ತಾರೆ, ಯಾರು ಉಳಿಯಲ್ಲ. ಅಂತ ಸಂಶಯವೇ ಬರಲಿಲ್ಲಂತ ಯಾರಿಗೆ, ನಂಬಿಕೆ ಬಂದಿದೆ. ಹಾ, ಕೃಷ್ಣ ಇದ್ದಾನೆ, ಮುಗಿತು, ಅವನಿದ್ರೆ ಸಾಕು, ನಮಗೇನು ಹೆದರಿಕೆ ಇಲ್ಲ ಅಂತ ಬಂದ್ರು. ಇಲ್ಲಿ ಅದು ಯಾವಾಗೂ ನಡೆದ ಕಥೆ ಅದರ ಕುರಿತು ಹೇಳೋದಲ್ಲ, ಪ್ರಧಾನ ವಿಚಾರ ಏನದು ಅಂದರೆ, ಅವರಿಗೆ ಕೃಷ್ಣನ ಮೇಲೆ, ಬೆಟ್ಟ ಹಿಡಿದ ಕೃಷ್ಣನ ಮೇಲೆ ನಂಬಿಕೆ ಹೇಗ್ ಬಂತು? ನಾವು ಎತ್ತೋಣ ಒಂದು ಕಲ್ಲು, ಇದರ ಕಡೆಗೆ ಬನ್ನಿ ಅಂದ್ರೆ ಯಾರಾದ್ರು ಬರ್ತಾರ? ಯಾರು ಬರಲ್ಲ. ಮತ್ತೆ ಅವ್ರು ಬಂದ್ರೆ ಯಾಕೆ ಅಂದ್ರೆ, ಅವರು ಹುಡುಗಿದ್ದರಿಂದ ಕೃಷ್ಣನನ್ನ ನೋಡತಾ ನೋಡತಾ ಅವನ ಮಹಿಮೆಯನ್ನ ಮನಗಂಡು ಈಗ ಗಟ್ಟಿಯಾಗಿದೆ. ಆ ಕೃಷ್ಣನೇ ನಮ್ಮಲ್ಲೂ ಇದ್ದಾನೆ. ಅವನು ಅನೇಕ ನಮ್ಮ ಸಂಸಾರದಲ್ಲಿ ಎಷ್ಟೋ ಕಷ್ಟಗಳು ಬಂದ್ರೆ ಪರಿಹಾರ ಮಾಡ್ತಾ ಬಂದಿದ್ದಾನೆ. ನೋಡಿ, ನಿಮಗೆ ಜೀವನದಲ್ಲಿ ತೊಂದರೆಗಳು ಬಂದಾಗ ಯಾರೋ ಬಂದು ಸಹಾಯ ಮಾಡೋದು, ನೀವೇ ಹೇಳ್ತಾ ಇರ್ತೀರಾ ಯುದ್ಧಕ್ಕಿದ್ದಂತೆ ಸಹಾಯ ಮಾಡಿದ್ರಿ ಅಂತ. ಯಾರದು? ಇವನೇ ಅವರ ಮೂಲಕ ಕಳಿಸಿ ಸಹಾಯ ಮಾಡಿದವ. ಇಂಥ ಭಗವಂತನ ಅನುಭವಗಳು ನಮಗೂ ಆಗ್ತಾ ಬಂತ. ನಮಗೂ ಕಷ್ಟ ಬಂದಾಗ ಕೃಷ್ಣ ಇದ್ದಾನೆ, ಅಡ್ಡಿ ಇಲ್ಲ ಅಂತ ಸಂತೋಷವಾಗಿರುವಂತ ಭರ ನಮಗೂ ಬರುತ್ತೆ. ಆದ ಕಾರಣ ಆ ಕೃಷ್ಣ ಗೋವರ್ಧನ ಪರ್ವತವನ್ನ ಎತ್ತಿದ. ಎಲ್ಲರೂ ಸುಖವಾಗಿದ್ದಾರೆ, ಚೆನ್ನಾಗಿದೆ. ಸುತ್ತ ಮನೆಗಳು ಕೊಚ್ಚಿಕೊಂಡು ಹೋಗಿವೆ, ಆಕಳುಗಳು ಜನ ಎಲ್ಲ ಬೆಟ್ಟದ ಕಡೆ ಕೂತಿದ್ದಾರೆ. ಊಟಕ್ಕೆ ಹೇಗೆ ಅದು ಆಲೋಚನೆ ಮಾಡಲಿಲ್ಲ. ಬೆಟ್ಟದ ಕೆಳಗೆ 7 ದಿವಸ ಅನ್ನ ನೀರು ಇಲ್ಲ, ಇಲ್ಲ ಅಂದ್ರು ದೇವ ತನ್ನ ನೋಟದಿಂದಲೇನೆ ಎಲ್ಲರಿಗೆ ತೃಪ್ತಿ ಕೊಟ್ಟನಂತೆ. ಅಲ್ರಿ ನೋಟದಿಂದ ತೃಪ್ತಿ ಹೊಟ್ಟೆ ತುಂಬುತ್ತಾ ಅಂದ್ರೆ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ. ಶುಕಾಚಾರ್ಯರು ಕೋಟಿ ಕೋಟಿ ದೇವತೆಗಳನ್ನ ಕರ್ಕೊಂಡು ಹೋಗುವಂತಹ ದೇವತೆಗಳು ಋಷಿಗಳು ಎಲ್ಲ ಬರ್ತಾ ಇದ್ದಾರೆ. ಆ ಶ್ರೀನಿವಾಸನ ಕರೆದು ಶುಕಾಚಾರ್ಯರು ಒಬ್ಬರಿಗೆ ಊಟ ಹಾಕಿದ್ರು, ಮಿಕ್ಕವರಿಗೆಲ್ಲ ಸಿಟ್ಟು ಬಂತು. ಈ ಶುಕಾಚಾರ್ಯರು ಶ್ರೀನಿವಾಸನಿಗೆ ಒಬ್ಬರಿಗೆ ಊಟ ಹಾಕಿದ್ದಾರೆ, ನಮ್ಗೆ ಹಾಕಿಲ್ಲ ಅಂತ ಹೇಳಿದಾಗ ಶ್ರೀನಿವಾಸ ಹೊರಬಂದ, ಒಂದು ತೇಗನ್ನ ತೇಗಿದ, ಎಲ್ಲರ ಹೊಟ್ಟೆ ತುಂಬಿತು. ಎಷ್ಟು ತುಂಬಿತು ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿದರೆ ಭಕ್ಷ್ಯ ಭೋಜ್ಯಗಳಿಂದ ಎಷ್ಟು ತುಂಬಬೇಕು ಅಷ್ಟಾಯಿತು. ಮತ್ತೆ ಅಂತ ಕೃಷ್ಣ ತೇಗಿನಿಂದ ತೃಪ್ತಿ ಕೊಟ್ಟವ, ನೋಟದಿಂದ ಕೊಡ್ಲಿಕ್ಕಾಗಲ್ವೇ, ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಸರಿ, ಮಳೆ ಸುರಿಯಿತು ಸುರಿಯಿತು ಸುರಿಯಿತು, ಒಂದಲ್ಲ ಎರಡಲ್ಲ ಏಳು ದಿವಸಗಳ ಪರ್ಯಂತ ಆ ಮಳೆ ಸುರಿತಾ ಇದೆ. ಆದರೆ ಕೃಷ್ಣ ಚೂರು ಕದಲಿಲ್ಲ. ಅಷ್ಟು ದೊಡ್ಡ ಬೆಟ್ಟ ಕಿರುಬೆರಳಲ್ಲಿ ಹಿಡಿದಿದ್ದಾನೆ, ಏನಾದ್ರೂ ಬಿದ್ದೋಗ್ತಾನೇನೋ ಅಂತ ನೋಡಿದರೆ ಕಂಬದಂತೆ ನಿಂತಿದ್ದಾನೆ, ಚೂರು ಅಲುಗಾಡತಾ ಇಲ್ಲ. ಹಾಗೆ ಅಂತ ಆತನ ಮುಖದಲ್ಲಿ ಶ್ರಮ ಇಲ್ಲ, ಬೆವರಿಲ್ಲ, ಸಂತೋಷ. ಮುಖದ ಆ ಚಿಕ್ಕ ನಗು ಏನಿದೆ, ಕಿರು ನಗೆ, ಹೋಗ್ತಾನೆ ಇಲ್ಲ, ಸಂತೋಷವಾಗಿದ್ದಾನೆ. ಅಂತ ಸ್ವಾಮಿಯನ್ನು ನೋಡ್ತಾ ಎಲ್ಲರೂ ಕಾಲ ಕಳೀತಾ ಇದ್ದಾರೆ. ಏಳು ದಿವಸಗಳಾಯ್ತು, ಮಳೆ ಸುರಿಸಿ ಸುರಿಸಿ ಮೇಘಗಳೇ ಸುಸ್ತಾದವು. ಕೊನೆಗೆ ಇಂದ್ರ ದೇವರು ಮೇಘಗಳನ್ನ ಸರಿಸ್ತಾ ಇದ್ದಾರೆ. ಯಾಕೆ? ಅವರ ಮನಸ್ಸಿನಲ್ಲಿ ಮೇಘಗಳು ಬಂದಿದ್ದವು. ಯಾರೋ ಗೊಲ್ಲ ಅಂತ ಕೃಷ್ಣನ ತಿಳ್ಕೊಂಡಿದ್ರು, ಭಗವಂತ ಅಂತ ಎಚ್ಚರ ಬರ್ತಾ ಇದೆ, ಬಂದು ಶರಣಾಗತರಾಗ್ತಾ ಇದ್ದಾರೆ. ಸ್ವಾಮಿ, ನಿನ್ನ ಸಾಮಾನ್ಯ ಗೊಲ್ಲ ಅಂತ ತಿಳಿದನಯ್ಯ, ತಪ್ಪಾಯಿತು ಹರಿಯೇ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾ ಇದ್ದಾರೆ. ಭಗವಂತ ಕ್ಷಮೆಯನ್ನ ಕ್ಷಮಾಭಿಕ್ಷೆಯನ್ನು ಕೊಡತಾ ಇದ್ದಾನೆ. ತದನಂತರ ಇಂದ್ರ ದೇವರು ಕಾಮಧೇನುವಿನ ಹಾಲಿನಿಂದ ವಿಶೇಷವಾದ ಆಕಾಶ ಗಂಗೆಯಿಂದ ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿ ಗೋವಿಂದ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಅವಾಗೆ ಭಗವಂತ ವರ ಕೇಳು ಅಂದಾಗ ಇಂದ್ರ ದೇವರು ಕೇಳುತ್ತಾರೆ, ಅದು ಹರಿವಂಶದಲ್ಲಿ ಬರುತ್ತೆ. ಏನಿಲ್ಲ ಸ್ವಾಮಿ, ಮುಂದೆ ನನ್ನ ಮಗ ಬರ್ತಾನೆ ಅರ್ಜುನ, ಅವನನ್ನು ಚೂರು ನೋಡಿಕೋಬೇಕಯ್ಯ ನೀನು. ಅವಾಗ ಕೃಷ್ಣ ಹೇಳ್ತಾನೆ, ನೋಡಿಕೊಳ್ಳೋದಲ್ಲ, ದಾಸನಂತೆ ಕರೆದಾಗ ಬಂದು ಸೇವಾ ಮಾಡುತ್ತೇನೆ, ಸಾಕ ಅಂತ ಹೇಳುತ್ತಾನೆ. ಆ ರೀತಿಯಲ್ಲಿ ಇಂದ್ರದೇವರಿಗೆ ಪೂರ್ಣಾನುಗ್ರಹ ಮಾಡಿದ ಸ್ವಾಮಿ. ಪುನಃ ಬೆಟ್ಟವನ್ನು ಇಳಿಸಿದ, ಅವರವರ ಮನೆಗಳು ತಕ್ಷಣ ಸಿದ್ಧ. ಅವರು ತುಂಬಾ ಕಷ್ಟಪಟ್ಟು ಕಟ್ಟಿಕೊಂಡ ಮನೆಗಳೆಲ್ಲ ಕೃಷ್ಣ ನೋಡಿದ ಕೂಡಲೇ ತಾನಾಗಿ ಸಿದ್ಧ ಆಗ್ತಾ ಇದೆ. ಇದೇ ಪರಿಸ್ಥಿತಿ ಹೇಳುತ್ತಾರೆ. ಆ ಗೋಪ ಬಾಲಕರ ಪರಿಸ್ಥಿತಿ ಯಾರದ್ದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು, ಯಾರು ಜಯತೀರ್ಥರು ಅಂತ ಅಂದುಕೊಳ್ಳುತ್ತೇವೆ, ಅವರೆಲ್ಲರೂ ಹಾಗೇನೆ ಅನುಭವ ಪಟ್ಟಿದ್ದಾರೆ. ಸ್ವಾಮಿಯ ಅನುಭವವನ್ನ ಜೀರ್ಣ ಮಾಡಿಕೊಂಡು ಆನಂದ ಪಟ್ಟಿರುವಂತಹ ವ್ಯಕ್ತಿಗಳು ಅವರು ಅಂತ ತಿಳಿಸಿಕೊಡಲ. ಇನ್ನ ಮುಂದಿನ ಕಥಾಭಾಗ ಬರ್ತಾ ಇದೆ. ಏಕಾದಶಿ ಉಪವಾಸ ಮಾಡಿ ಭಗವಂತನ ಪೂಜಾರಿಗಳನ್ನ ಮಾಡಿಕೊಂಡು ದ್ವಾದಶಿ ದಿನ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ನಂದಗೋಪ ಯಮುನಾಜಲಕ್ಕೆ ಹೋಗ್ತಾ ಇದ್ದ. ಸ್ವಲ್ಪ ಯಾವಾಗ ಸ್ನಾನ ಮಾಡಬೇಕೋ ಅದಕ್ಕಿಂತ ಚೂರು ಮುಂದೆ ಹೋಗಿದ್ದಾಯಿತು. ಅದು ಹೇಳ್ತಾ ಇದ್ದಾರೆ, ಮನುಷ್ಯರಿಗೆ ಸ್ನಾನ ಮಾಡಲಿಕ್ಕೆ ಇಂಥ ಕಾಲ ಅಂತ ನಿಯಮನ ಇರುತ್ತೆ. ನಾವು ಬೆಳಿಗ್ಗೆ ಎದ್ದು ನಮಗೇನೋ ಇವತ್ತು ಮೂರು ಗಂಟೆಗೆ ಎಚ್ಚರ ಆಯಿತು ಅಂತ ಮೂರು ಗಂಟೆಗೆ ಸ್ನಾನಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಮನುಷ್ಯರ ಸ್ನಾನ ಕಾಲ ನಾಲ್ಕೂವರೆ, ಅದರಲ್ಲೂ ಕೂಡ ಯತಿಗಳಿಗೆ ಕಾಲ ನಾಲ್ಕು ಗಂಟೆ. ನಾಲ್ಕು ಗಂಟೆಗೆ ಮೊದಲು ಯಾರು ಸ್ನಾನ ಮಾಡಬಾರದು ಅಂತ ಹೇಳುತ್ತಾರೆ. ಅಂದ್ರೆ ನೋಡಿ, ಶಾಸ್ತ್ರಕ್ಕೆ ಎಷ್ಟು ನಮ್ಮ ಮೇಲೆ ಕಾಳಜಿ ಇದೆ. ಇವರು ನಾಲ್ಕು ಗಂಟೆಗೆ ಮೊದಲೇ ಎದ್ರೆ ನಿದ್ರೆ ಕಮ್ಮಿ ಆಗುತ್ತೆ, ನಿದ್ದೆ ಕಮ್ಮಿ ಆದ್ರೆ ಬೆಳಿಗ್ಗೆ ಎಲ್ಲ ಮಲಗ್ತಾರೆ, ಆದ್ರೆ ಚೂರು ನಿದ್ದೆ ಮಾಡ್ಲಿ ಅಂತ ನಾಲ್ಕು ಗಂಟೆಗೆ ಮೊದಲೇ ಬೇಡ ಅಂತ ನಿರಾಕರಣೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಾವು ತುಂಬಾ ಕಷ್ಟ ಪಡ್ತೀವೇನು ಅಂತ ಅಲ್ಲೂ ಒಂದು ದಂಡ ಕೊಡುತ್ತೆ ಶಾಸ್ತ್ರ. ರಾತ್ರಿ 12 ಗಂಟೆ ಆದ ಮೇಲೆ ಸಾಧನೆ ಮಾಡಿದ್ರೆ ಫಲವಿಲ್ಲ ಅಂತ ಹೇಳುತ್ತೆ. ಆದ್ದರಿಂದ 12 ಗಂಟೆ ಒಳಗೆ ಮಲಗಿ 4 ಗಂಟೆಗೆ ನಂತರ ಸ್ನಾನ ಮಾಡಿ ಅಂತ ಶಾಸ್ತ್ರವೇ ಹೇಳ್ತಾ ಇದೆ. ದ್ವಾದಶಿ ಕೂಡ ಕೆಲವು ವಿಧಾನಗಳನ್ನು ಮಾಡಿದ್ದಾರೆ. ಆ ಸಮಯಕ್ಕಿಂತ ಚೂರು ಮೊದಲು ಹೋದ ಕೂಡಲೇ ವರುಣ ದೇವರ ಸೇವಕ ಯಕ್ಷ ಒಬ್ಬ ಅಲ್ಲಿದ್ದ, ನೀರಿನಲ್ಲೇ ಇದ್ದ, ನಂದಗೋಪನನ್ನ ಸೆಳೆದು ವರುಣ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರೂ ಚೀರತಾ ಇದ್ದಾರೆ, ಅಯ್ಯೋ ನಂದಗೋಪ ಹೋದ ಹೋದ, ಹುಡುಕ್ತಾರೆ, ಎಲ್ಲಿ ಕಾಣತಾ ಇಲ್ಲ ನೀರಲ್ಲಿ. ಕೃಷ್ಣ ಕೇಳಿದ, ನೀರಿಗೆ ಧುಮುಕಿದ, ವರುಣ ಲೋಕಕ್ಕೆ ಬರ್ತಾ ಇದ್ದಾನೆ ವರುಣ ದೇವರಿಗೆ. ವರುಣದೇವರು ಕಿಟ್ಟ ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರವರೆಗೆ ಭಗವಂತನ ಪೂಜಾರಿಗಳು ಮಾಡ್ತಾ ಇದ್ದಾರೆ. ಕರ್ಕೊಂಡು ಬಂದ ನಂದಗೋಪಾಲೇ ಇದ್ದಾನೆ. ನಂದಗೋಪಾಲ ಎದುರಿಗೇನೆ ಕೃಷ್ಣನಿಗೆ ವೇದೋಕ್ತ ಪೂಜಾ ನಡೀತಾ ಇದೆ. ವರುಣದೇವರು ತಲೆವಾಗಿ ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ಭಟ ಅಜ್ಞಾನದಿಂದ ಅಪಚಾರ ಮಾಡಿದ್ದಾನೆ, ನಿಮ್ಮಪ್ಪನ ಕರ್ಕೊಂಡು ಬಂದಿದ್ದಾನೆ, ಕ್ಷಮಿಸಯ್ಯ ಅಂತ ಕೃಷ್ಣನ ಜೊತೆಗೆ ನಂದಗೋಪನನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ವರುಣದೇವರು. ಇದನ್ನು ನೋಡಿದ ಮೇಲೆ ನಂದಗೋಪರಿಗೆ ಬಹಳ ಆಶ್ಚರ್ಯ ಆನಂದ, ಆ ಭಗವಂತನ ಮಹಿಮೆಯ ಅನುಭವವೂ ಆಗ್ತಾ ಇದೆ. ಇನ್ನ ಮುಖ್ಯವಾದ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಏನೇನು ಅಂದರೆ ಕೃಷ್ಣ ಎಷ್ಟು ಮಹಿಮೆ ಹೇಳಿದ್ರು ಕೂಡ ಒಂದು ಪ್ರಶ್ನೆ ಬಂದು ಕೂಡುತ್ತೆ, ಇವ ಹೆಂಗಸರು ಸುತ್ತೂ ತಿರುಗಿದವ ತಿರುಗಿದವ ತಿರುಗಿದವ. ಎಷ್ಟೇ ವ್ಯಕ್ತಿ ಜ್ಞಾನವಂತನಾಗಿರಲಿ, ಈ ಒಂದು ಚೂರು ಕಪ್ಪು ಬಿದ್ರೆ ಮುಗಿದೋಯ್ತು, ಡಿಸ್ಕಾರ್ಡ್ ಅಂತ ಹಾಕ್ಬಿಡ್ತಾರೆ. ಇದು ಸಮಾಜದಲ್ಲಿ ಬರತಕ್ಕಂತಹ ಒಂದು ವಿಚಾರ. ಆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ, ಬೇರೆ ಸಂಪರ್ಕಗಳೆಲ್ಲ ಕೂತಿವೆ ಅಂದರೆ ಅಯ್ಯೋ ಅಂತ ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಅವರ ದೊಡ್ಡಸ್ತಿಗೆಲ್ಲ ಕ್ಷಣದಲ್ಲಿ ಬೂದಿ ಆಗಿಬಿಡುತ್ತೆ. ಅಂತಹ ಸ್ಥಿತಿಗೆ ನಮ್ಮವರು ಕೃಷ್ಣನನ್ನ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಬಹಳ ಜನಕ್ಕೆ. ಅವರ ತಂಟೆ ಬೇಡ, ಬೇಕಂತೆ ಕೃಷ್ಣನ ಸೆಳೆದು ತಾವೇ ಕುಣಿಯಲ್ಲಿ ಬೀಳುವಂತವರ ಪ್ರಶ್ನೆಗಳಿಗೆ ಉತ್ತರ ಹೇಳಿಕೊಳ್ಳಿಕ್ಕೆ ನಾನು ಬರಲಿಲ್ಲ. ಇನ್ಯಾರದ್ದು ಅಂದರೆ ದೇವರ ಕೃಷ್ಣನನ್ನ ಭಗವಂತ ಅಂತ ನಂಬಿ ಪೂಜೆ ಮಾಡುತ್ತಾ ಇದ್ದು ಯಾರಾದರೆ ಯಾಕೆ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ಅಂದರೆ ಬೇರೊಬ್ಬರ ಹೆಣ್ಣಂದರ ಜೊತೆಗೆ ಆಡಿದ, ಇದೆಲ್ಲ ಪ್ರಶ್ನೆಗಳು ಭಕ್ತರಿಗೇನೇ ಬರ್ತಾ ಇರುತ್ತೆ. ಕೊನೆಗೆ ಏನೋ ಬಿಡಪ್ಪ ದೇವರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಆ ತರ ಮತ್ತು ಸಮಾಧಾನ ಮಾಡಿಕೊಂಡು ಕೂತೇ ಇರ್ತಾರೆ. ಅಂಥವರ ಒಳಗೆ ಸಂಶಯ ಏನಾದರೂ ಇದ್ದರೆ ಅದು ತೆಗೆಯುವ ಪ್ರಯತ್ನ ನಾನಲ್ಲ, ಶಾಸ್ತ್ರವೇ ಮಾಡಿದೆ. ಅದನ್ನು ನಿಮ್ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಲ್ಲಿ ಹೇಳ್ತಾ ಇದ್ದಾರೆ ಗೋಪ ಸ್ತ್ರೀಯರು ಬೇರೆ, ಇಲ್ಲಿ ಗೋಪ ಕನ್ಯರು ಇದ್ದಾರೆ. ಗೋಪ ಕನ್ಯರೆಲ್ಲರೂ ಕೂಡ ಕೃಷ್ಣನೇ ಗಂಡನಾಗಬೇಕು ಅಂತ ದುರ್ಗಾ ದೇವಿ ಅಂದ್ರೆ ಪಾರ್ವತಿ ದೇವಿಯ ಪೂಜಾ ಕಾತ್ಯಾಯಿನಿ ವ್ರತವನ್ನು ಮಾಡುತ್ತಾ ಇದ್ದಾರೆ. ಕಾತ್ಯಾಯಿನಿ ವ್ರತ ಅಂದ್ರೆ ಬೆಳಿಗ್ಗೆ ಎದ್ದು ಆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಕಾತ್ಯಾಯಿನಿ ವ್ರತವನ್ನು ಮಾಡಬೇಕು. ಕಾತ್ಯಾಯಿನಿ ದೇವಿ ನಮಸ್ಕಾರ ಮಾಡಿಕೊಂಡು ಸ್ವಾಮಿ ತಾಯಿ ನಮಗೆ ಬೇಕಾದ ಗಂಡನನ್ನು ಕೊಡು ಅಂತ ಕೇಳಿಕೊಳ್ಳುವ ಸಂಪ್ರದಾಯ. ಆ ಪೂಜಾ ಮಾಡುವ ಕಾಲಕ್ಕೆ ಅವರೇನು ಮಾಡಿದರು ಅಂದ್ರೆ, ಇದು ನೋಡಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ನಮ್ಮಲ್ಲಿ ಬಹಳ ಜನಕ್ಕೆ ಎಚ್ಚರ ಇರಲ್ಲ, ಏನಂತ ಶಾಸ್ತ್ರದ ಪರಿಚಯವೇ ಇರಲ್ಲ. ಒಂದು ವಿಷಯ ಇದೆ, ಸ್ನಾನ ಮಾಡುವ ಕಾಲಕ್ಕೆ ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡಲೇಬಾರದು. ಏನಾಗುತ್ತೆ, ಆಯುಷ್ಯವೇ ಕ್ಷೀಣ ಆಗುತ್ತೆ, ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವು ಇಡೀ ಜನ್ಮ ಚೆನ್ನಾಗಿದ್ದು ಯಾರಿಗೆ ತೊಂದರೆ ಕೊಡದೆ ಸತ್ತು ಹೋದರೂ ಕೂಡ ನರಕದಲ್ಲಿ ಸಪರೇಟ್ ಸೆಕ್ಷನ್ ಇರುತ್ತಂತೆ. ಯಾಕೆ, ಬರೇ ಮೈ ಇಲ್ಲಿ ಸ್ನಾನ ಮಾಡಿದ್ದಕ್ಕೆ ಅಂತ ಒಂದು ಸೆಕ್ಷನ್ ಕೂತಿರುತ್ತೆ. ಅದಕ್ಕೆ ಹೇಳ್ತಾರೆ ದಾಸರು, ಸಾರಿದ ಡಂಗೂರ ಯಮನು ಅಂತ, ಯಮದೇವರು ಡಂಗೂರ ಸಾರಿದ್ರಂತೆ. ಏನಂತ, ಯಾರಾದರೆ ವಸ್ತ್ರ ಉಡದೆ ಸ್ನಾನ ಮಾಡುತ್ತಾರೋ ಸೆಳಕೊಂಡು ಬನ್ನಿ, ಅದು ಗಂಡಾದ್ರೂ ಹೆಣ್ಣಾದ್ರು. ಅಯ್ಯೋ ಹೇಗ್ ಮಾಡ್ಬೇಕು ಹಾಗಾದ್ರೆ ಅಂತ ಕೇಳ್ತೀರಾ, ಕೇಳಿದ್ರೆ ಗಂಡಸರು ಮಡಿಪಂಚೆ ಚಿಕ್ಕ ವಸ್ತ್ರ ಸಿಗುತ್ತೆ, ಅದೆಲ್ಲರೂ ಸಾಮಾನ್ಯವಾಗಿ ಉಡುವಂತದ್ದು ಸ್ನಾನ ಕಾಲಕ್ಕೆ. ಹಾಗೆ ಹೆಣ್ಣು ಮಕ್ಕಳು ಹಳೆ ಸೀರೆಯ ಒಂದು ತುಂಡು ಅದನ್ನ ಕೋರಿ ಅಂತ ಉಡುತ್ತಾರೆ, ಅದು ಉಟ್ಟುಕೊಂಡೇ ಸ್ನಾನ ಮಾಡಬೇಕು. ಅದು ಉಟ್ಟುಕೊಳ್ಳದೆ ಸ್ನಾನ ಮಾಡಿದರೆ, ಬರೇ ಮೈಲಿ ಸ್ನಾನ ಮಾಡಿದರೆ ಗೋ ಹತ್ಯ ಮಾಡಿದ ಪಾತಕ ಬರುತ್ತೆ ಅಂತ ಚೆನ್ನಾಗಿ ಹೇಳುತ್ತಾರೆ. ಯಾಕ್ರಿ ಇಷ್ಟೆಲ್ಲ ನಮಗೆ ತೊಂದರೆ ಕೊಡ್ತೀರ, ಸ್ನಾನ ಮಾಡಿದ್ರು ಸ್ವಾತಂತ್ರ್ಯ ಇಲ್ಲವೇ ಅಂತ ಕೇಳಿದ್ರೆ ಅಲ್ಲಿ ಹೇಳುತ್ತಾರೆ, ನೀರಿನಲ್ಲಿ ದೇವತೆಗಳಿರ್ತಾರೆ, ಅವ್ರಿಗೆ ಬೇರೆ ಕೆಲಸ ಇಲ್ಲವೋ ಅಲ್ಲೇ ಇರ್ತಾರೆ. ಅಂದ್ರೆ ನಾವೆಲ್ಲ ಸ್ನಾನ ಮಾಡುವ ಕಾಲಕ್ಕೆ ನಮ್ಮೊಳಗೆ ಭಗವಂತ ಇರ್ತಾನಲ್ಲ, ನಮಗೆ ಗೊತ್ತಿಲ್ಲದೇನೆ ಸ್ನಾನ ಮಾಡುವ ಕಾಲಕ್ಕೆ ದೇವರಿಗೆ ಸ್ನಾನ ಆಗುತ್ತೆ. ಆ ಸ್ನಾನ ಆಗುವ ಕಾಲಕ್ಕೆ ಇವರಿಗೆ ಗೊತ್ತಿಲ್ಲದಿದ್ರು ಇವರು ಯಾರ ತಲೆ ಮೇಲೆ ನೀರು ಹಾಕ್ತಾ ಇದ್ದಾರೆ, ಇವರೊಳಗಿರುವ ದೇವರ ಮೇಲೆ ಗೊತ್ತಿಲ್ಲದೆ ನೀರು ಹಾಕ್ತಾ ಇದ್ದಾರೆ, ನಾವಂತೂ ಗೊತ್ತಿದೆ ದೇವ ಇದ್ದಾನೆ ಅಂತ ನಾವು ಹೋಗ್ಲೇಬೇಕು ಅಂತ ಆ ಬಕೆಟ್ ನೀರಲ್ಲೂ ಬಂದು ಕೊಡ್ತಾರಂತೆ. ಅದಕ್ಕೆ ಹೇಳ್ತಾರೆ ಗೊತ್ತಿದ್ರೆ ವಿಶೇಷ, ಗೊತ್ತಿಲ್ಲದಿದ್ರು ತಾವಾಗಿ ಬಂದು ಅನುಗ್ರಹ ಮಾಡುತ್ತಾರಂತೆ. ಶ್ರೀವರನಿಗೆ ಅಭಿಷೇಕವೆಂದರಿದು, ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ತಾವು ನೆಲೆಗೊಂಡು ಈವವು ಅಖಿಲಾರ್ಥಗಳ ಇದನ್ನರಿಯದ ಜನರು ಅಮರತರಂಗಿಣಿಯ ನೈದಿದರು ಫಲವೇನು ಅಂತಾರೆ. ಆ ರೀತಿಯಲ್ಲಿ ಸ್ನಾನಕ್ಕೆ ಇಳಿದಿದ್ದಾರೆ, ವಸ್ತ್ರ ಎಲ್ಲ ತೆಗೆದು ವಿವಸ್ತ್ರರಾಗಿ ಇಳಿದಿದ್ದಾರೆ. ಕೃಷ್ಣ ನೋಡಿದ ಇದು ಏನದು, ಆ ದೇವತೆಗಳು ಆ ನೀರಿನ ಒಳಗಿದ್ದು ನಮ್ಮ ಮೇಲೆ ಬರುವಾಗ ನಮ್ಮ ಮರ್ಮಾವಯವಗಳು ಮಲಮೂತ್ರಾವಯವಗಳ ಸ್ಪರ್ಶ ಸಾಕ್ಷಾತ್ತಾಗಿ ನೀರಿಗೆ ಆದರೆ ಅದು ದೇವಹೇಳನಂ, ದೇವತೆಗಳಿಗೆ ಅವಮಾನ ಮಾಡಿದಂತಾಗುತ್ತೆ. ಅದಕ್ಕೆ ನಾವು ವಸ್ತ್ರದಿಂದ ಆಚ್ಛಾದನ ಮಾಡಿ ನೀರನ್ನ ಹಾಕೊಳ್ಳಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ ಕಾರಣ ಇವರೆಲ್ಲರೂ ಕೂಡ ವಸ್ತ್ರವನ್ನ ತೆಗೆದು ನೀರಿಗೆ ಹೋದ್ರು. ಕೃಷ್ಣ ಬಂದ, ಅವರ ವಸ್ತ್ರಗಳನ್ನ ತೆಕ್ಕೊಂಡ, ಮೇಲಕ್ಕಿಟ್ಟ, ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ, ನಮ್ಮ ವಸ್ತ್ರ ಕೊಡು. ಕೊಡ್ತೇನೆ, ನಮಸ್ಕಾರ ಮಾಡಿ ಅಂತ. ಅವಾಗ ಏನ್ ಮಾಡಬೇಕು, ಒಂದು ಕೈಯಿಂದ ಮೈ ಮುಚ್ಚಿಕೊಂಡು ಒಂದು ಕೈಯಿಂದ ಮಾಡಲಿಕ್ಕೆ ಬಂದ್ರು. ಅವಾಗ ಕೃಷ್ಣ ನೋಡಿದ, ನಾನು ಯಾರು ಗೊತ್ತಾ, ನಿಮ್ಮ ಶರೀರ ಕೊಟ್ಟವ, ನಿಮ್ಮ ಶರೀರದ ಕಣಕಣದಲ್ಲಿ ನಾನೇ ಇದ್ದೇನೆ. ಹೌದಾ, ಮತ್ತೆ ನನಗೆ ಪರಿಚಯವಿಲ್ಲದ್ದೇನಿದೆ ನಿಮ್ಮಲ್ಲಿ? ಆದ್ದರಿಂದ ನನ್ನನ್ನ ಎಲ್ಲಾ ಗಂಡಸರನ್ನ ನೋಡಿದಂತೆ ನೋಡಬೇಡಿ ಅಂತ ತಿಳಿಸಿಕೊಡತಾ ಭಗವಂತ ತನ್ನ ಮಹಿಮೆಯನ್ನು ತೋರಿದ. ಅವರು ಎರಡೂ ಕೈಯಿಂದ ನಮಸ್ಕಾರ ಮಾಡಿದ ಕೂಡಲೇ ಎಲ್ಲಾ ವಸ್ತ್ರಗಳನ್ನ ಬಿಟ್ಟ. ಹೇಳಿದ, ವಸ್ತ್ರವಿಲ್ಲದೆ ಸ್ನಾನ ಮಾಡಬೇಡಿ, ವಸ್ತ್ರವಿಲ್ಲದ ಜನ್ಮ ಬಂದೀತು. ವಸ್ತ್ರವಿಲ್ಲದ ಜನ್ಮ ಅಂದ್ರೆ ಗೊತ್ತಾಗಿಲ್ಲ, ಇವಾಗ ನಾಯಿ ಬರ್ತಾ ಇದೆ. ಇವಾಗ ನಾವು ವಸ್ತ್ರ ಹಾಕದಿದ್ರೆ ಎಲ್ಲರೂ ನಗತಾರೆ, ಅಯ್ಯೋ ಹಾಕಿಲ್ಲ ಅಂತ. ಅದಕ್ಕೆ ಅಂಗಿ ಪ್ಯಾಂಟ್ ಹಾಕಿದ್ರೆ ನೋಡಿ ನಗುತ್ತಾರೆ, ಅಯ್ಯೋ ಬಟ್ಟೆ ಹಾಕಿದೆ ನಾಯಿ ಅಂತ. ಅಂದ್ರೆ ಬಟ್ಟೆ ಇಲ್ಲದ ಜನ್ಮ ಅಂದ್ರೆ ಪಶು ಜನ್ಮ. ಬಟ್ಟೆ ಇಲ್ಲದೆ ಸ್ನಾನ ಮಾಡಿ ದೇವತೆಗಳಿಗೆ ಅವಮಾನ ಮಾಡಿದರೆ ಬಟ್ಟೆ ಇಲ್ಲದ ಜನ್ಮ ಬಂದೀತು ಅಂತ ಕೃಷ್ಣ ತೋರಿಸಿಕೊಟ್ಟ ಅಷ್ಟೇ ಹೊರತು ಅವರ ದೇಹ ನೋಡ್ಲಿಕ್ಕೆ ಹೋದವನಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಅವರಿಗೆ ಅನುಗ್ರಹ ಮಾಡಿದ. ತದನಂತರ ಸ್ವಾಮಿ ವಿಶೇಷವಾಗಿ ವೇಣುಗಾನವನ್ನ ಮಾಡ್ತಾ ಇದ್ದಾನೆ. ನಮ್ಮವರೇ ಒಂದು ಯಾವುದೋ ಫ್ಲೂಟ್ ಆರ್ಟಿಸ್ಟ್ಗಳು ಬರ್ತಾ ಇರ್ತಾರೆ, ಅದೇನು ಬಾಂಸುರಿ ಅಂತಾರೆ, ದೊಡ್ಡ ಕೊಳಲಿರುತ್ತೆ, ಅದ್ ತಗೊಂಡು ಬಾರಿಸ್ತಾ ಇರ್ತಾರೆ. ಅವ್ರು ಬಾರಿಸಿದ್ದಕ್ಕೆ ನಾವು ಮೈಮರೆತು ಆಹಾ ಅಂತ ಕೂತಿರ್ತೇವೆ. ನಮ್ಮ ಕೃಷ್ಣ ಬಾರಿಸಿದ್ರೆ ಹೇಗಿರಬೇಕು, ಇಡೀ ಜಗತ್ತೆಲ್ಲ ಮೈಮರೆತು ಹೋಗ್ತಾ ಇದೆ ಅಂತೆ. ಹೇಳ್ತಾರೆ ಪಕ್ಕದಲ್ಲಿ ಎಲ್ಲ ಈ ಆಕಳು ಕರು ಬಾಯಿಯಿಂದ ಹುಲ್ಲನ್ನ ಕಚ್ಚಿ ತಿನ್ನಲಿಕ್ಕೆ ಪ್ರಯತ್ನ, ಬಾಯಿಗೆ ಹುಲ್ಲು ಬಂದಿದೆ. ಕೃಷ್ಣ ಮುರಳಿಗಾನ ಶುರು ಮಾಡಿ ಆಯಿತು. ಮಾಡಿದ ಕೂಡಲೇ ಆ ಗಾನ ಕೇಳತಾ ಆ ಆಕಳುಗಳೆಲ್ಲ ಹಾಗೆ ಇದ್ದುವಂತೆ. ಹೇಗಿದ್ವು ಅಂದ್ರೆ ಲಿಖಿತ ಚಿತ್ರ ನಿವಾಸ, ಹೇಗೆ ಬರೆದ ಚಿತ್ರ ಹೇಗಿರಬೇಕು, ಚೂರು ಕದಲದೆ ಜೀವಂತ ಪ್ರಾಣಿಗಳು ಹಾಗೆ ಇದ್ದು ಬಿಟ್ಟುವಂತೆ ಕೃಷ್ಣನ ಗಾನವನ್ನು ಕೇಳುತ್ತಾ. ಅಂತಹ ಅದ್ಭುತವಾದ ಗಾನ ನಮ್ಮ ಸ್ವಾಮಿದು. ಅದು ಯಾಕೆ ಅಷ್ಟು ಅದ್ಭುತ ಆಯಿತು ಗಾನ ಅಂದರೆ, ಹೇಳುತ್ತಾರೆ ಆ ದೇವರ ತುಟಿಯನ್ನು ಸ್ಪರ್ಶ ಮಾಡಬೇಕಾದರೆ ಸಾಮಾನ್ಯ ಯಾರಿಗೂ ಸಾಧ್ಯ ಇಲ್ಲ. ಯಾರದು ಅಂದ್ರೆ ಲಕ್ಷ್ಮೀದೇವಿಯೇ ಆ ಕೊಳಲಿನ ರೂಪದಲ್ಲಿ ತಾನು ಬರ್ತಾ ಇದ್ದಾಳೆ. ದೇವ ಲಕ್ಷ್ಮೀದೇವಿಯನ್ನೇ ಕೊಳಲಿನ ರೂಪದಲ್ಲಿ ಧಾರಣೆ ಮಾಡ್ತಾ ಇದ್ದಾನೆ. ಆತನ ತುಟಿ ಸ್ಪರ್ಶ ಕೊಳಲಿಗಾಗ್ತಾ ಇದೆ. ಅಂದರೆ ದೇವರ ತುಟಿ ಸ್ಪರ್ಶ ಅಂದರೆ ದೇವರ ಬಾಯಿಯ ಮೂಲಕ ಲಕ್ಷ್ಮೀದೇವಿಗೆ ಉಪದೇಶ ಆಗ್ತಾ ಇದೆ. ಅಂತ ಕಾಲಕ್ಕೆ ವಾಯುದೇವರು ನೋಡಿದರಂತೆ, ತಂದೆ ತಾಯಿಗಳು ನನಗೂ ಚೂರು ಉಪದೇಶ ಕೊಡ್ತಾರೇನೋ ಅಂತ ಆ ಕೊಳಲಿನ ಮೂಲಕ ಗಾಳಿ ಪ್ರವೇಶ ಮಾಡಿ ದೇವರ ತುಟಿಯನ್ನ ತಾಕಿ ಕೊಳಲಿನ ಮೂಲಕ ಹೊರಗೆ ಬರ್ತಾ ಇದೆ. ವಾಯುದೇವರು ಆ ತಂದೆ ತಾಯಿಗಳು ಕೊಡತಕ್ಕಂಥ ಲಕ್ಷ್ಮೀ ನಾರಾಯಣರು ಕೊಡತಕ್ಕಂಥ ಉಪದೇಶವನ್ನ ಜಗತ್ತಿಗೆ ಸಾರಿತ್ತೆ ಕೊಳಲಿನ ಗಾನನ ರೂಪದಲ್ಲಿತ್ತು. ಆದ್ದರಿಂದ ಇಡೀ ಜಗತ್ತು ಮೈಮರಿತಾ ಇದೆ. ಅಂತ ಕಾಲಕ್ಕೆ ರಾತ್ರಿ ಹೊತ್ತು ಕೃಷ್ಣ ಮುರಳಿಗಾನವನ್ನ ಮಾಡುತ್ತಾ ಇದ್ದರೆ ಗೋಪಿಕಾ ಸ್ತ್ರೀಯರೆಲ್ಲರೂ ಬರ್ತಾ ಇದ್ದಾರೆ. ಯಾರು ಮೊದಲೇ ಮದುವೆ ಆದವರು ಅವರೆಲ್ಲರೂ ಬರ್ತಾ ಇದ್ದಾರೆ. ಒಂದು ಚಿಕ್ಕ ಸಂಶಯ ನೋಡಿ ಅಂದ್ರು. ಎಲ್ಲರಿಗೂ ಸಂಶಯ ಏನಂತ, ಕೃಷ್ಣ ಮೊದಲೇ ಮದುವೆ ಆದ, ಬೇರೆ ಹೆಣ್ಣುಗಳೆಲ್ಲ ಬಂದರೆ ಬನ್ನಿ ಅಂತ ಅವರ ಜೊತೆಗೆ ಆಡಿದರಲ್ಲ ಅಂದ್ರೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಬಂದಾಗ ಕೃಷ್ಣ ಕೇಳಿದ, ಯಾಕೆ ನೀವೆಲ್ಲ ಬರ್ತಾ ಇದ್ದೀರಾ? ನಿಮ್ಮ ನಿಮ್ಮವರ ಸೇವಾ ಮಾಡುವುದು ನಿಮ್ ಧರ್ಮ, ನನ್ನ ಹತ್ರ ಬರೋದು ಸರಿಯಲ್ಲ, ನೀವೆಲ್ಲ ಹೊರಟು ಹೋಗಿ ಅಂತಲೇ ಕೃಷ್ಣ ಹೇಳಿದ. ಅವಾಗ ಅವರ ಬಾಯಿಂದ ಕೃಷ್ಣನ ಬಗ್ಗೆ ತಿಳುವಳಿಕೆ ಏನಿದೆ ಎಂಬುದು ಅವರ ಬಾಯಿಂದ ಬರ್ತಾ ಇದೆ. ಅದು ಕೇಳಿ ನಂತರ ಅನುಗ್ರಹ ಮಾಡಿದ ಕೃಷ್ಣ ಅಂದ್ರು. ಏನು ಬಂತವರ ಬಾಯಿಯಿಂದ ಹೇಳುತ್ತಾರೆ, ಹೇ ಕೃಷ್ಣ ನೀನು ಹೇಳಿದ್ದು ಸರಿಯೇ, ಗಂಡ ಮಕ್ಕಳು ಅತ್ತೆ ಮಾವ ಇವರೆಲ್ಲರ ಸೇವಾ ಮಾಡಬೇಕು ನಾವು, ಆದರೆ ಇವಾಗ ನಮಗೇನು ಸುಖ ಸಿಗ್ತಾ ಇದೆ, ಗಂಡ ಅಂತ ಗಂಡನಿಂದ ಸುಖ ಸಿಗ್ತಾ ಇದೆ, ಅದು ನಿನ್ನತ್ರ ಪಡೆಯಲಿಕ್ಕೆ ಬಂದರೆ ಅದು ತಪ್ಪು ಅಂತ ಹೇಳ್ತಾ ಇದೆಯಲ್ವಾ ಹೇಳು. ಈಗ ಗಂಡ ಅಂತ ಏನಿದ್ದಾನಲ್ವಾ, ಆ ಗಂಡ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದ್ರು. ತುಂಬಾ ಸುಂದರವಾದ ಉತ್ತರ ಕೊಡ್ತಾರೆ ಅವರು. ನಿನ್ನ ಬಿಟ್ಟರೆ ಸುಖ ಕೊಡುವ ವ್ಯಕ್ತಿ ವಸ್ತು ಉಂಟಾ ಅಂತ ಕೇಳ್ತಾರೆ. ಅಂದರೆ ಅದಕ್ಕೆ ನಾನು ಚೂರು ಆಳವಾಗಿ ಹೋಗ್ಬೇಕು, ಇಲ್ಲದಿದ್ರೆ ಅರ್ಥ ಆಗಲ್ಲ. ಇಲ್ಲದಿದ್ರೆ ಇದು ಮೇಲ್ ನೋಡ ಬೀಟಿಂಗ್ ಅರೌಂಡ್ ಬುಷ್ ಅಂತ ಆಗ್ಬಿಡುತ್ತೆ, ಏನೋ ಕ್ರಿಟನ್ ಪಾರ್ಟಿಯವರು ಕ್ರಿಟನ್ ಸಮರ್ಥನೆ ಮಾಡ್ತಾರೆ ಅಂತ ಹೇಳಿ ಆಗ್ಬಿಡುತ್ತೆ. ಒಂದು ಸಲ ನೋಡಿ, ಶಾಸ್ತ್ರವೇ ಹೇಳುತ್ತೆ ಈ ಶರೀರ ಬೇರೆ ನಾವು ಬೇರೆ, ಜೀವ ಬಹಳ ಚಿಕ್ಕವ. ಎಷ್ಟಿರ್ತಾನೆ ಅಂದ್ರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ನಾವು ಚೂರು ಒಳಕ್ ಹೋದ್ರೆ ಈ ಘಟ್ಟ ಬಹಳ ಸುಂದರ ಆನಂದಕರ, ಒಳಕ್ ಹೋಗಿಲ್ಲ ಅಲ್ಲೇ ಬಿದ್ದಿರ್ತೀವಿ, ಯಾವಾಗೂ ಕ್ವಶನ್ ಮಾರ್ಕ್ ಮುಖದಲ್ಲಿ ಇದ್ದೇ ಇರುತ್ತೆ. ಕೃಷ್ಣ ಅಂದ್ರೆ ಜೀವ ಎತ್ತಿದ್ದಾನೆ ಬಹಳ ಸೂಕ್ಷ್ಮ. ಇಂಥ ಸೂಕ್ಷ್ಮವಾದ ವ್ಯಕ್ತಿ ಎಲ್ಲಿದ್ದಾನೆ? ಈ ಶರೀರದಲ್ಲಿ ಮಧ್ಯೆ ಹೃದಯದಲ್ಲಿ ಒಂದು ಕಮಲ, ಆ ಕಮಲದಲ್ಲಿ ಜೀವ, ಚಿಕ್ಕ ಜೀವ ಕೂತ್ಕೊಂಡಿದ್ದಾನೆ. ಆ ಜೀವ ಈ ಶರೀರದಲ್ಲಿ ಹೇಗಿದ್ದಾನೆ ಅಂದ್ರೆ ಒಂದು 40 ಅಂತಸ್ತಿನ ಮಹಡಿ. ನೀವೇನಂತೀರಾ? 40-storied ಬಿಲ್ಡಿಂಗ್ ಅಂತ ಹೇಳ್ತೀರಾ ಅದನ್ನ? ಓ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ನಿಮ್ಗೆಲ್ಲ. ಅದರಲ್ಲಿ 20ನೇ ಅಂತಸ್ತಲ್ಲಿ ಒಬ್ಬ ಇದ್ದಾನೆ ಅಂದುಕೊಳ್ಳಿ. ನನ್ನ ಮಾತು ಸರಿಗೆ ಅರ್ಥ ಆಗ್ತಾ ಇದೆಯಾ? 40 ಅಂತಸ್ತಿನ ಮಹಡಿ, 20ನೇ ಅಂತಸ್ತಿನಲ್ಲಿ ಒಬ್ಬ ಒಳಗಿದ್ದಾನೆ. ಅವ ಹೇಳುತ್ತಾ ಇದ್ದಾನೆ ಎಲ್ಲರಿಗೂ ಬಂದವರಿಗೆ, ನಾನು ಈ 20ನೇ ಅಂತಸ್ತಿನಲ್ಲಿ ಇದ್ದುಕೊಂಡು ಇಡೀ ಬಿಲ್ಡಿಂಗ್ ಅನ್ನೇ ಹೊತ್ತು ತಿರುಗ್ತಾ ಇದ್ದೇನೆ. ಅರ್ಥ ಆಯ್ತಾ ನನ್ನ ಮಾತು? ಅವ ನಿದ್ದೆ ಕಾಲ, ಹಸಿವೆ ಕಾಲ, ಪ್ರವಚನ ಕೊಡ್ತಾ ಇದ್ರೆ ನಿದ್ದೆ ಅದು ಇನ್ನೇನು ಬರುತ್ತೆ. ಸರಿ, ನಿಮ್ಮ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ, ಏನು ಮಾಡೋಣ? ಭಗವಂತನ ಅನುಗ್ರಹ ನಿಮ್ಮ ಮೇಲೆ ತುಂಬಾ ಇದೆ, ಆದ ಕಾರಣ ಹೇಳಲೇಬೇಕಾಗ್ತಾ ಇದೆ. ಸರಿ, ಸ್ವಲ್ಪ ಹೊತ್ತಿಗೆ ಬಿಟ್ಬಿಡ್ತೇನೆ, ನನಗೆ ಜೋಕ್ ಹಾಕ್ಲಿಕ್ಕೆ ಬರಲ್ಲ, ಕಲ್ತಿಲ್ಲ ನಂಗೆ ಅದು. ಕೆಲವರು ಪುಸ್ತಕ ಇಟ್ಕೊಂಡು ಕಲಿತಾರೆ ಅವ್ರು ಬೇರೆ, ಕೆಲವರು ಹಾಗಲ್ಲ, ಸ್ಪಾಂಟೇನಿಯಸ್ ಆಗಿ ಕೊಡ್ತಾರೆ. ನಮ್ಗೆ ಮುಂದೆ ಕೂತಾರೆ ನೋಡಿ ನಮ್ಮ ರಾಮ್ ವಿಠಲಾಚಾರ್ಯರು, ವಿಶೇಷವಾಗಿ ನೀವೆಲ್ಲ ಮೈಮರೆತು ಹೋಗ್ಬೇಕು, ಅಟ್ಟು ಚೆನ್ನಾಗಿ ಕೊಡ್ತಾರೆ. ನಾನು ಅಸಲು ಅವ್ರ ಪ್ರಚಾರಕ್ಕೆ ಹೋದ್ರೆ ಅಂತ ಸ್ಪಾಂಟೇನಿಯಸ್ ಆಗಿ ಕೊಡ್ತಕ್ಕಂತ ಒಳ್ಳೆ ಒಳ್ಳೆ ವಿಚಾರಗಳು ಕೇಳಲಿಕ್ಕೆ ಕೊಡ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಸರಿ, ಇಷ್ಟೊಂದು ಅರ್ಥ ಆಯ್ತಾ? 40 ಅಂತಸ್ತಿನ ಮಹಡಿ, ಅದರಲ್ಲಿ 20ನೇ ಅಂತಸ್ತಲ್ಲಿ ಒಬ್ಬ ಕೂತಿದ್ದಾನೆ, ನಿಮಗೆ ಹೇಳ್ತಾ ಇದ್ದಾನೆ ಏನಂತ, ನಾನು ಈ ಇಡೀ ಬಿಲ್ಡಿಂಗ್ ಅನ್ನೇ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಅಂದ. ಅವನ್ ತಿರುಗೋದಲ್ಲ, ಬಿಲ್ಡಿಂಗ್ಗೆ ಹೊತ್ಕೊಂಡು ತಿರುಗ್ತಾ ಇದ್ದೇನೆ ಅಂದ. ನೀವೇನಂತೀರ ಅವನ್ ನೋಡಿ? ಹುಚ್ಚ ಅಂತೀರ, ಹೌದಾ? ಅವನಿರೋದಿಷ್ಟು, ಬಿಲ್ಡಿಂಗ್ ಇಷ್ಟು, ಅದರಲ್ಲಿ ಅವನು ಕೂತಿದ್ದಾನೆ, ಬಿಲ್ಡಿಂಗ್ ಅನ್ನ ಹೊತ್ಕೊಂಡು ತಿರುಗ್ತಾನ ಅಂತ ನೀವು ನಗಲ್ವಾ? ಮೆಂಟಲ್ ಕೇಸ್ ಅಂತ ಹೇಳ್ತೀರ, ಹೌದಾ? ನಿಮ್ ಮಾತಲ್ಲಿ ಹೇಳ್ಬೇಕಾದ್ರೆ ಮತ್ತೆ ನಾವು ಮಾಡೋದೇನು ಅಂದ್ರು. ಶಾಸ್ತ್ರ ಕೇಳ್ತಾ ಇದೆ, ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಸೆಂಟರ್ ಫ್ಲೋರ್ ಅಲ್ಲಿ ಜೀವ ಇಷ್ಟು ಚಿಕ್ಕವ ಇದ್ದಾನೆ, ಮತ್ತೆ ನಾ ಬಂದೆ ನಾ ತಿರುಗಿದೆ ನಾ ಹೋದೆ ಅಂದ್ರೆ ಇಡೀ ಶರೀರ ಹೊತ್ತುಕೊಂಡು ನಾ ತಿರುಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಆ ಮೆಂಟಲ್ ಕೇಸೇ ನಾವು ಅಂತ ಶಾಸ್ತ್ರ ಹೇಳ್ತಾ ಇದೆ, ಹೌದಾ ಅಲ್ವಾ? ಮತ್ತೆ ಈ ಶರೀರ ಈ ಶರೀರದ ಕೂದಲಲ್ಲಿ ಒಂದು ಚೂರು ಭಾಗ ನಾವಿಲ್ಲ, ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ತಿರುಗಲಿಕ್ಕಾಗುತ್ತಾ? ಸರಿ, ಇಲ್ಲಿಗೆ ಬಂದೆ. ಚೂರು ಖಾರ ವಿಷಯ ಇರಲಿ, ಸರಿಯಾಗಿ ಹೇಳಿದ್ರೆ ತಪ್ಪಾಗಲ್ಲ. ಊಟ ಮಾಡಲಿಕ್ಕೆ ಕೈ ಕದಲಿಸಬೇಕಾದ್ರೆ ಹೇಗ್ರಿ? ಇಲ್ಲೆಲ್ಲೋ ಇರೋ ಜೀವ ಇಷ್ಟು ದೊಡ್ಡ ಕೈ ಎತ್ತಲಿಕ್ಕಾಗುತ್ತಾ? ಆಗಲ್ಲ. ಹೇಗ್ ಮಾಡ್ತಾ ಇದ್ದಾನೆ ಅಂದ್ರೆ, ದೇವರೇ ನಮ್ಮ ಶರೀರದ ಸುತ್ತು ಶರೀರದ ಆಕಾರದಲ್ಲಿ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಕೈ ಎತ್ತಿದರೆ ಕೈ ಎತ್ತುತ್ತೇವೆ, ಇಲ್ಲದಿದ್ರೆ ಗೋವಿಂದ ಡಾಕ್ಟರ್ ಬರಬೇಕಾಗಿದೆ ಅಂತ ಕಾಲಕ್ಕೆ ಇಡೀ ಶರೀರ ಸ್ವಾಮಿ ಹೊತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಅವರನ್ನ ಭರ್ಗ ಅಂತ ಕರೆದ್ರು. ಭರಣ ಗಮನಶೀಲತ್ವ, ಅದು ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬರೇ ಬಾಯಿ ಮಾತಲ್ಲ, ಬರೀ ಹೊತ್ತು ಕರ್ಕೊಂಡು ಹೋಗೋದಲ್ಲ, ಬೆಳಿಗ್ಗೆದ್ದು ನಮ್ಮನ್ನ ಎಬ್ಬಿಸಿ ಬಾತ್ರೂಮಿಗೂ ಕರ್ಕೊಂಡು ಹೋಗ್ತಾನೆ. ಮಲಮೂತ್ರ ಕೈಯಲ್ಲಿ ಕೈ ಇಟ್ಟು ತೊಳಸ್ತಾನೆ, ಹೋಗ್ತಾನೆ. ಇಲ್ಲದ್ರೆ ಈ ಕೈ ಎತ್ತಲಿಕ್ಕಾಗುತ್ತಾ? ಒಂದ್ ದಿವಸ ದೇವರು ನನಗಾಗಲ್ಲಪ್ಪ ಅಂತ ಬಿಟ್ರೆ ಡಾಕ್ಟರ್ ಒಂದು ತೊಳಸ್ಬೇಕಾಗುತ್ತೆ ನಮಗೆ, ಹೋಗ್ತಾನೆ. ಮತ್ತೆ ಅಲ್ಲಿಗೆ ನಿಲ್ಲಬೇಡಿ, ಇನ್ನೊಂಚೂರು ಬನ್ನಿ. ದಾಸರಾಯರು ಕೇಳುತ್ತಾರೆ, ಭಕ್ಷಣ ಗಮನ ಚಲನ ಅಚಲನ ಪ್ರಯತ್ನ ಸಾಧ್ಯವೇ, ನಿಮಗೆ ಆಗತ್ತೇನಯ್ಯ ಅಂತ ಕೇಳಿದ್ರು. ಅದರಲ್ಲಿ ಒಂದನ್ನು ಸೇರಿಸ್ತಾರೆ, ಒಂದನ್ನ ಸೇರಿಸ್ತಾರೆ. ಏನದು ಗೊತ್ತೋ? ಮೈಥುನ. ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ. ಆ ಮೈಥುನ ಅಂದ್ರೆ ಏನು? ಗಂಡು ಹೆಣ್ಣು ಸೇರೋತ್ತಾನೆ. ಆ ಸೇರಬೇಕಾದರೆ ಈ ಒಳಗಿರತಕ್ಕಂಥ ಜೀವಿಗಳು, ಆ ಗಂಡಾಗಲಿ ಹೆಣ್ಣಾಗಲಿ, ಎಲ್ಲಿರ್ತಾರೆ? ಆ ಶರೀರದ ಒಳಗೆಲ್ಲೋ ಚಿಕ್ಕ ಜೀವಿಗಳು ಕೂತಿದ್ದಾರೆ, ಹೌದಾನೆ? ಮತ್ತೆ ಆ ಮೈಥುನ ಹೇಗ್ರಿ ಮಾಡೋದು ಅಂದ್ರೆ, ಇವರ ಶರೀರದ ಆಕಾರದಲ್ಲಿ ದೇವರೇ ಇದ್ದುಕೊಂಡು, ಹೆಣ್ಣಿನ ಶರೀರದ ಆಕಾರದಲ್ಲೂ ದೇವರೇ ಇದ್ದುಕೊಂಡು, ಇಬ್ಬರಿಗೆ ಬಯಕೆ ಕೊಟ್ಟು ಶರೀರಗಳನ್ನ ಹೊತ್ತು ತಾನು ಅಲ್ಲಿ ಸಂಯೋಗ ಮಾಡುತ್ತಾ ಇದ್ದಾನೆ. ಎರಡೂ ಶರೀರಗಳ ಸಂಪರ್ಕ ಭಗವಂತ ಕೊಡತಾ ಇದ್ದಾನೆ. ಜೀವಿಗಳು ಈ ಹೆಣ್ಣು ಗಂಡು ಒಳಗೆಲ್ಲೂ ಕೂತಿವೆ. ಹಾಗಾದರೆ ಆ ಮೈಥುನ ಕಾರ್ಯ ನಡೆಸೋದು ಅವನೇ, ಆ ಯಜ್ಞ ನಡೆಸೋದು ಅವನೇ, ಆ ಎರಡೂ ಜೀವಿಗಳಿಗೆ ಸುಖ ಕೊಡೋದು ಅವನೇ. ಇಬ್ಬರು ಗಂಡು ಹೆಣ್ಣು ಇಬ್ಬರು ಮಾತ್ರ ಇದ್ದು ಮೈಥುನ ಕಾರ್ಯ ಅವರಿಂದ ಆಗಲ್ಲ. ಅವರ ಆಕಾರದಲ್ಲಿ ದೇವರೇ ನಿಂತು ಮಾಡಿಸಬೇಕು ಶರೀರ ಹೊತ್ತು, ಇಲ್ಲದಿದ್ರೆ ಆಗಲ್ಲ. ಅದೇ ಕೇಳ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು, ಹೇ ಸ್ವಾಮಿ, ಈಗ ನನ್ನ ಗಂಡ ಅಂತ ನೀ ಹೇಳ್ತಾ ಇದೆಯಲ್ಲ, ಆತನ ಆಕಾರದಲ್ಲಿ ನೀನೇ ಇದ್ದು ನನಗೆ ಸುಖ ಕೊಡೋದು, ನನ್ನ ಗಂಡ ಕೊಡ್ತಾನೋ? ಆ ಗಂಡ ಆ ಶರೀರದ ಒಳಗೆ ಎಲ್ಲೋ ಕೂತ ಜೀವ, ಅವನಿಗೂ ನೀನೇ ಸುಖ ಕೊಡಬೇಕು, ನನಗೂ ನೀನೇ ಸುಖ ಕೊಡ್ತಾ ಇದೀಯ. ಈಗ ಹೇಳು, ದಿನಾಗ್ಲೂ ಗಂಡ ಅಂತ ಒಳಗೆ ಜೀವನ ನೆಪ ಮಾಡಿ ನೀನೇ ಸುಖ ಕೊಡ್ತಾ ಇದೀಯ ಅಂತ ನಿನ್ನ ಹುಡುಕೊಂಡು ಬಂದಿದ್ದೇವೆ. ನಿನ್ನ ಸಾಮಾನ್ಯ ಗಂಡು ಅಂತ ತಿಳಿದು ಬಂದಿಲ್ಲ, ನಮಗೆ ತಿಳುವಳಿಕೆ ಬಂದಿದೆ, ಹಿಂದಿನ ತಿಳುವಳಿಕೆ ನಮಗೆ ಎಚ್ಚರ ಇದೆ. ಯಾರಿವರು ಅಂದ್ರೆ, ಅಪರೂಪದ ತತ್ವಜ್ಞಾನ ಇರತಕ್ಕಂಥ ಅಪ್ಸರ ಶಾಸ್ತ್ರೀಯರು, ಭಗವಂತನ ಅಂಗ ಸಂಗತ್ತಾಗಿ ತಪಸ್ಸನ್ನು ಮಾಡಿದ್ದಾರೆ. ಅವರಿಗೆ ಹುಟ್ಟಿದ ಮೇಲೆ ಸ್ವಾಮಿ ಭಗವಂತ ಅಂತ ಆತನ ಮೇಲೆ ಎಚ್ಚರ ಬರ್ತಾ ಇದೆ ಅವರಿಗೆ. ಅವರೆಲ್ಲರೂ ಕೂಡ ಕಾಮದಿಂದ ಕೂಡಿದ ಭಕ್ತಿಯನ್ನ ಮಾಡುತ್ತಾ ಇದ್ದಾರೆ. ಇವನು ಬೇರೆ ವ್ಯಕ್ತಿ ಅಂತ ನೋಡುತ್ತಾ ಇದ್ದಾರೆ, ಎಲ್ಲರಂತೆ ಗಂಡು ಅಂತ ನೋಡುತ್ತಾ ಇಲ್ಲ. ಗಂಡ ನೊಳಗನಿಂತ ಗಂಡ ಇವ ಅಂತ ಕಣ್ಣಿಂದ ನೋಟ ನೋಡಿದ್ದಾರೆ. ಅದಕ್ಕೆ ಕೃಷ್ಣ ಹೇಳುತ್ತಾ ಇದ್ದಾರೆ, ಅಯ್ಯ ನನ್ನ ಗಂಡನಲ್ಲಿ ನಿಂತು ನೀನೇ ಸುಖ ಕೊಡ್ತಾ ಇದೀಯ, ಅಲ್ಲಿ ನಿನ್ನಿಂದ ಸುಖ ಪಟ್ಟರೆ ತಪ್ಪಿಲ್ಲ, ಪ್ರತ್ಯೇಕವಾಗಿ ನಿನ್ನಲ್ಲಿ ಸುಖ ಪಡುತ್ತೇವೆ ಅಂತ ಬಂದ್ರೆ ತಪ್ಪಾಯ್ತಾ ಅಂತ ಕೇಳಿದ್ರಲ್ಲಿ. ಅವಾಗ ಸ್ವಾಮಿ ಅಂದ, ಅಲ್ಲಿ ಸುಖ ಪಡುವನು ನಾನೇ, ಇಲ್ಲಿ ಸುಖ ಪಡುವನು ನಾನೇ, ಆಸೆ ಇಲ್ಲದವ ನಾನೇ. ನೋಡಿ, ಗಂಡು ಹೆಣ್ಣು ಸಂಪರ್ಕ ಆಗ್ತಾ ಇದೆ, ಅವರ ಶರೀರದಲ್ಲಿ ದೇವರು ಇದ್ದಾರೋ ಇಲ್ವೋ ನೀವೇ ಹೇಳಿ, ಮತ್ತು ಒಳಗಿನ ವಿಚಾರ ಬೇರೆ. ಆ ಗಂಡು ಹೆಣ್ಣಿನ ಶರೀರದಲ್ಲಿ ದೇವರು ಇದ್ದಾರೋ ಇಲ್ವೋ? ಮತ್ತೆ ಗಂಡು ಮಾತ್ರ ಮುಟ್ಟಬೇಕಾದ ಹೆಣ್ಣಿನ ಶರೀರ ದೇವರು ಮುಟ್ತಾ ಇದ್ದಾರಲ್ಲ, ಮತ್ತೆ ದೇವರನ್ನ ಅಲೋ ಮಾಡಬೇಕೋ ಇಲ್ವೋ? ಅಂದ್ರೆ ಅಯ್ಯೋ ಇಲ್ರಿ, ದೇವರಿಗೆ ಅಂತ ಟಚ್ಚೇ ಇಲ್ಲ, ಆತ ಇರ್ತಾನಷ್ಟೇ, ಕಲ್ಲಿಂತರ, ಆತಗೇನು ಬೇಕಾಗಿಲ್ಲ ಅಂತ ಹೇಳ್ತೀರಾ? ಇಲ್ಲದಿದ್ರೆ ನಿಮ್ಗೆ ಯಾವ ಕೆಲಸ ನಡೀಲಿಕ್ಕಾಗಲ್ಲ, ದೇವರು ಇದ್ರು ಅಂದ್ರೆ ಸುಮ್ಮನೆ ಮುಸ್ಕಾಕೊಂಡು ಕೊಡ್ಬೇಕಾಗುತ್ತೆ. ಹಾಗಾದ್ರೆ ನಿಮಗೆ ಅಲ್ಲಿದ್ದಾಗ ದೇವರು ಇರಬಹುದು, ಅವನಿಗೆ ಅಂಟಿಲ್ಲ, ಆ ಅಂಟಿಲ್ಲ ದೇವರೇ ಸುಖ ಕೊಡ್ತಾನೆ ನಿಮ್ಮ ಮೂಲಕ. ಮತ್ತೆ ಅವನ ಹತ್ರ ಆ ಹೆಣ್ಣು ಮಕ್ಕಳು ನೀನೇನಯ್ಯ ಸುಖ ಪಡೋದು, ನಿನಗೆ ಅಂಟಿಲ್ಲ, ಆ ಪಡೆಯುವ ಸುಖವೇ ಇಲ್ಲಿ ಪಡುತ್ತೇವೆ, ನಿನ್ನನ್ನು ನೋಡುತ್ತೇವೆ ಅಂತ ಬಂದ ತಪ್ಪಾಯ್ತಾ? ಇದು ಆಧ್ಯಾತ್ಮ ರೀತಿಯಲ್ಲಿ ಕೊಟ್ಟ ಚಿಂತನೆ ಚೆನ್ನಾಗಿ ದೃಢವಾಗಿ ಕೊಡುತ್ತೆ. ಈ ರೀತಿಯಲ್ಲಿ ನಾವು ನೋಡದಿದ್ದರೆ ಏನೋ ಉತ್ತರಗಳ ಸರಪಳಿ ಬರ್ತಾ ಇದ್ದರೆ ನಮಗಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಭಗವಂತ, ಈ ರೀತಿಯಾದ ಒಂದು ಚರ್ಯೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಶುಕಾಚಾರ್ಯ ಹೇಳುತ್ತಾರೆ, ಇಂಥ ಕರ್ಮ ಕೃಷ್ಣ ಯಾಕೆ ಮಾಡಿದ ಅಂತ ಪರೀಕ್ಷೆ ಮಹಾರಾಜ ಕೇಳಿದ್ದಕ್ಕೆ ಶುಕಾಚಾರ್ಯ ಚೆನ್ನಾಗಿ ಉತ್ತರ ಕೊಡ್ತಾರೆ. ಅಯ್ಯ, ಅಗ್ನಿಯಲ್ಲಿ ಏನು ಹಾಕಿದ್ರು ಸುಡಲ್ಲ, ಅದು ಅಗ್ನಿಗೆ ತೊಂದರೆ ಆಗಲ್ಲ. ಹಾಗೆ ಅಂಟಿಲ್ಲದ ಭಗವಂತ ಅವನಿಗೆ ಏನು ಮಾಡಿದ್ರೂ ಇಲ್ಲ. ಯಾಕೆ ಈ ಗೋಪಿಕಾ ಸ್ತ್ರೀಯರು ತನ್ನತ್ರ ಬಂದಾಗ ಮಾತ್ರ ಅಲ್ಲ, ನಿತ್ಯವೂ ಅವರವರ ಗಂಡನ ಜೊತೆಗಿದ್ದಾಗಲೂ ತಾನಲ್ಲೇ ಇದ್ದಾನೆ, ಅವರಿಗೆ ಸುಖ ಕೊಡುವುದು ತಾನೇ, ಅದು ದೇವರಿಗೆ ಗೊತ್ತು. ಅವರ ಮೇಲೆ ಏನು ಅಪೇಕ್ಷೆ ಇಲ್ಲದೆ ಆ ಗಂಡು ಹೆಣ್ಣಿಗೆ ಸುಖ ಕೊಡುವ ಇವನೇ ಅಂತವನೇ ಇಲ್ಲಿ ಕೊಟ್ಟ, ಏನು ತಪ್ಪು ಅಂತ ಕೇಳತಾ ಇದ್ದಾರೆ. ಅಷ್ಟೇ ಅಲ್ಲ, ಅವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಕೃಷ್ಣನೇ ಹೀಗ್ ಮಾಡಿದ, ನಾನ್ಯಾಕೆ ಮಾಡಬಾರದು ಅಂತ ನಾವು ಹೋದ್ರೆ ಏನ್ ಮಾಡೋಣ? ಎಲ್ಲರೂ ಕೂಡ ಹಾಗೆ ಮಾಡಿದರೆ ಅವಾಗ ಹೇಳಿದ್ರು, ರುದ್ರದೇವರು ವಿಷ ಕೊಡಿದ್ರು, ಕಾಲಕೂಟ ವಿಷ, ನಾನು ಕುಡಿತೀನಿ ಅಂತ ಹೋದ್ರೆ ಸತ್ತು ಕೊಡ್ತಾನವ. ಅದರಿಂದ ದೇವರು ಮಾಡುವ ವಿಚಾರವೇ ಬೇರೆ, ನೀವು ಇರಬೇಕಾದ ರೀತಿಯೇ ಬೇರೆ ಅಂತ ಅನೇಕ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಷ್ಟಂತೂ ಸತ್ಯ, ಅವನೇ ಗಂಡು ಹೆಣ್ಣು ರೂಪದಲ್ಲಿದ್ದು ಎಲ್ಲರಿಗೆ ಸುಖಪ್ರದನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಅಂಥ ಎಲ್ಲಾ ಗೋಪಿಕಾ ಸ್ತ್ರೀಯರ ಜೊತೆಗೆ ಭಗವಂತ ತಾನು ರಾಸಕ್ರೀಡೆಯನ್ನ ಆಡಿದ. ಇದು ನೋಡ್ಲಿಕ್ಕೆ ಎಲ್ಲಾ ದೇವತೆಗಳು ಮೇಲೆ ನಿಂತಿದ್ದಾರೆ. ನೋಡಿ, ಈ ವ್ಯಕ್ತಿ ಎಲ್ಲಾ ಸ್ತ್ರೀಯರ ಜೊತೆಗೆ ಆಟ ಆಡಿದರೆ ನೋಡೋದೇನಿರುತ್ತಪ್ಪ? ನೋಡ್ಲಿಕ್ಕೆ ಎಲ್ಲರೂ ಬಂದು ಸೇರಿದ್ದಾರೆ. ಋಷಿಮುನಿಗಳೆಲ್ಲ ದೂರ ಇದ್ದವರು ಧ್ಯಾನದಲ್ಲೇ ಅದನ್ನು ನೋಡುತ್ತಾ ಆನಂದ ಪಡ್ತಾ ಇದ್ದಾರೆ. ನಾರದಾದಿ ಬ್ರಹ್ಮರ್ಷಿಗಳು ಬ್ರಹ್ಮಚಾರಿಗಳು ಇದನ್ನು ನೋಡಿ ಸಂತೋಷ ಪಡ್ತಾರಂತ. ಇದೇನ್ರಿ ಹೀಗೆ ಹೇಳ್ತೀರಾ ಅಂದ್ರೆ ವಾದಿರಾದರೂ ಕೇಳುತ್ತಾರೆ, ಅದರಿಂದ ಅರ್ಥ ಆಗುತ್ತಲ್ಲ ನಿಮಗೆ. ನಾರದರೇ ಮೊದಲಾದ ಬ್ರಹ್ಮರ್ಷಿಗಳು ಬ್ರಹ್ಮಚಾರಿಗಳು, ಸಂಸಾರ ಅಂದ್ರೆ ಅವರಿಗೆ ಹುಡಕ್ ಸಮಾನ, ಅಂತವರು ಈ ರಾಸಕ್ರೀಡೆಯನ್ನ ನೆನೆದು ನೆನೆದು ಆನಂದ ಪಡ್ತಾರಂದ್ರೆ ಅದರಲ್ಲಿ ಏನೋ ಒಳ್ಳೇದಿದೆ ಅಂತ ಗೊತ್ತಾಗತ್ತಲ್ವಾ, ಅಟ್ಟು ಬುದ್ಧಿ ಇಲ್ವಾ ನಿಮಗೆ ಅಂತ ವಾದಿರಾದರು ಕೇಳುತ್ತಾರೆ. ಏನಿದೆ ಅಲ್ಲಿ ನೋಡಿ ಅಂದ್ರು. ಆ ಗೋಪಿಕಾ ಸ್ತ್ರೀಯರು ಏನಿದ್ದಾರೆ, ಆ ಗೋಪಿಕಾ ಸ್ತ್ರೀ ಅಂತ ಕರೆಸಿಕೊಂಡ ಜೀವ ಎಲ್ಲಿದೆ? ಆ ಇಡೀ ಶರೀರದ ಒಳಗೆ ಎಲ್ಲೋ ಕೂತಿದೆ. ಆ ಶರೀರವನ್ನ ಹೊತ್ತಿದ್ದಾರು ಇವನೇ. ಆ ಶರೀರ ಸುತ್ತು ಇರುವ ತನ್ನ ರೂಪದ ಜೊತೆಗೆ ತಾನು ಆಡತಾ ಇದ್ದಾನೆ. ಪ್ರತಿಯೊಬ್ಬರ ಜೊತೆಗೆ ಒಂದೊಂದು ರೂಪ ತಗೊಂಡ, ಆ ರೂಪ ಯಾರ ಕೈ ಹಿಡಿದು ಆಡತಾ ಇದೆ? ಆ ಜೀವಿಯ ಕೈ ಎಲ್ಲೋ ಕೂತಿದೆ. ಜೀವಿ ಜೀವಿಯೇನು ಹಿಡಿದಿಲ್ಲ, ಆ ಜೀವಿಯ ಕೈ ಅಂದರೆ ಆ ಕೈ ಆಕಾರದ ತನ್ನದೇ ರೂಪ. ಅದಕ್ಕೆ ಹೇಳುತ್ತಾರೆ ಸ್ವಾಖ್ಯ ಯೋಷಿದ್ರಮಣ, ಎಲ್ಲಾ ಹೆಣ್ಣು ಮಕ್ಕಳ ಸುತ್ತು ಹೆಣ್ಣಿನ ರೂಪದಿಂದ ತಾನೇ ಇದ್ದ, ತನ್ನ ಕೈ ತಾನೇ ಹಿಡಿಕೊಂಡು ಕುಣಿತಾ ಇದ್ದಾನೆ. ಇನ್ನ ಗೊತ್ತಾಗಲ್ಲ ನಮಗೆ. ಈ ತುಂಬಾ ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಲ್ಲ ಕನ್ನಡಿಯಲ್ಲಿ ನೋಡಿ, ಯಾವಾಗಾದ್ರೂ ನಿಮ್ಗೆ ಎಕ್ಸ್ರೇ ತೆಗೆದಿದ್ದಾರಾ? ಅಂದ್ರೆ ಹಲ್ಲು ಎಕ್ಸ್ರೇ ತೆಗೆದಿರ್ತಾರೆ, ಹಲ್ಲು ಅಂತ ಬರೀ ಹಲ್ಲು ತೆಗಿಲಿಕ್ಕಾಗಲ್ಲ, ಇಡೀ ಮುಖ ಎಲ್ಲ ತೆಗಿತಾರೆ. ಮುಖ ಎಲ್ಲ ಎಕ್ಸ್ರೇ ತೆಗೆದಾಗ ತೆಗೆಸ್ಕೊಂಡಿಲ್ವಾ ಯಾರು ಕೂಡ? ಮುಖ ಎಕ್ಸ್ರೇ ತೆಗೆಸ್ಕೊಂಡಿದ್ದೀರಾ? ನೋಡಿದ್ದೀರಾ? ಇಡೀ ಕಪಾಲ ಕಾಣಿಸ್ತಾ ಇರುತ್ತೆ, ಇಡೀ ಒಳಗಿನ ಕಪಾಲ ಎಲ್ಲ ತೆಗಿತಾರೆ. ಅದು ನೋಡಿದ್ರೆ ನಾವೇನಾ ಅನ್ಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಅದು ನೋಡಿದ್ರೆ. ಒಂದು ವೇಳೆ ಅದನ್ನೇ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಹಾಕೊಂಡ್ರೆ ಹೆಚ್ಚು ಹೊತ್ತು ಇರ್ಲಿಕ್ಕಾಗಲ್ಲ, ಹೊರಟು ಬರ್ತೇವೆ ನಾವು. ಹೌದ್ ತಾನೆ, ಚರ್ಮ ಸುಲದರೆ, ಚರ್ಮ ಸುಲದರೆ ನಮ್ಮ ಮೈ ನಮಗೆ ಅಸಹ್ಯ ಆಗುತ್ತೆ. ಒಂದು ಸಲ ಪಿಕ್ಚರ್ ಹಾಕೊಳ್ಳಿ ತಲೆಯಲ್ಲಿ, ಎಲ್ಲರೂ ಚರ್ಮ ಇಲ್ಲ ತೆರಗ್ತಾ ಇದ್ದಾರೆ, ಅಪ್ಪ ಅಂತ ಓಡಬೇಕೆಲ್ಲರೂ. ಎಲ್ಲ ರಕ್ತ ಮಾಂಸ ಕಣ್ಣು ಎಲ್ಲ ಕೀವು ಹೀಗೆ ಕಿತ್ಕೊಂಡು ಬಂದಿದ್ರೆ ಯಾರ್ಯಾರು ನೋಡ್ತಾರೆ? ಎಲ್ಲ ಒಳಗಿಟ್ಟು ಎಲುಬುಗಳು ಮಾಂಸ ರಕ್ತ ಕೀವು ಎಲ್ಲ ಇಟ್ಟು ಒಂದು ಹೊದಿಕೆ ಹಾಕಿದ್ರೆ ಇದು ನಾವು. ನಮಗೆ ಒಳಗಿಂದು ನೆನಪಿರಲ್ಲ, ಅದಕ್ಕೆ ಮೇಲ್ನೋಟಕ್ಕೆ ಸುಂದರ ಸುಂದರ ಅಂತ ಓಡ್ತಾ ಇರ್ತೀವಿ. ಯಾವಾಗೂ ಎಚ್ಚರ ಇರೋ ದೇವರಿಗೆ ಈ ಚರ್ಮ ಸುಲದ ನೋಡತಕ್ಕಂತ ತಾಕತ್ತ ಅವನಿಗಿದೆ. ಅವನಿಗೆ ಈ ಗೊಂಬೆ ಮೇಲೆ ಆಸೆ ಇರುತ್ತಾ? ಅದು ದೇವತೆಗಳು ನೋಡುತ್ತಾ ಇದ್ದಾರೆ. ದೇವ ಅವರ ಸುತ್ತೂ ಇರುವ ತನ್ನ ರೂಪ ಜೊತೆಗೇನೆ ತಾನು ಆಡ್ತಾ ಇದ್ದಾನೆ, ಒಳಗೆ ಜೀವಿಗೆ ಸುಖ ಕೊಡ್ತಾ ಇದ್ದಾನೆ, ನಾ ಬಂದೆ ಅಂತ ಇಷ್ಟೇ ಆಡಿದ್ದು. ಇನ್ನೊಂದು ರಹಸ್ಯ ಗೊತ್ತಾ ಅಂತ ಹೇಳ್ತಾರೆ, ಯಾರ್ಯಾರು ಗೋಪಿಕಾಸ್ತ್ರೀಯರು ಬಂದ್ರೋ ಅವರೆಲ್ಲರೂ ಕೂಡ ಅವರವರ ಮನೆಯಲ್ಲೇ ಇದ್ರು. ಅಯ್ಯೋ ರಾಮ ಇದೇನ್ರಿ ಇಷ್ಟೆಲ್ಲ ಹೇಳಿ ಅಂದ್ರೆ ಅವರು ಬಯಸಿದ್ದಷ್ಟೇ, ಸ್ವಾಮಿ ಅವರು ಒಂದು ರೂಪದಿಂದ ಮನೆಯಲ್ಲಿ ಇರುವಂತೆ ಮಾಡಿ ಒಂದು ರೂಪದಿಂದ ಕರಕೊಂಡು ಬಂದ. ಮಾನಸಿಕವಾಗಿ ಎಲ್ಲರೂ ಅಲ್ಲಿಗೆ ಬಂದ್ರು, ವಿಶೇಷವಾಗಿ ಭಗವಂತನ ಸಂಪರ್ಕ ಆಯಿತು ಅಂತ ಹೇಳ್ತಾರೆ. ನಾವು ಭಗವಂತನ ಮನಸ್ಸಿನ ಸಂಪರ್ಕ ಮಾಡುತ್ತೇವಲ್ಲ, ಹಾಗೆ ಶಾರೀರದಿಂದಲೂ ಕೂಡ ಒಂದು ರೂಪ ಅಲ್ಲಿ ಇಟ್ಟು ಅವರ ಗಂಡಂದ್ರಿಗೆ ಯಾರಿಗೆ ತೊಂದರೆ ಆಗದಂತೆ ಮಾಡಿ ಇನ್ನೊಂದು ರೂಪದಿಂದ ಅವರಿಗೆ ಸುಖ ಕೊಟ್ಟು, ಯಾಕೆ ಆ ರೀತಿಯಾದ ಸುಖ ಕೊಡುವ ಯೋಗ್ಯತೆ ಅವರಿಗಿತ್ತು. ನಮಗಿಲ್ಲ ನೋಡಿ, ಯದ್ಯಪಿ ನಮಗೂ ಕೂಡ ನಮ್ಮ ನಮ್ಮ ಶರೀರ ಸುತ್ತು ದೇವರೇ ಇದ್ದು ಸುಖ ಕೊಡೋದು, ಆದರೆ ನಾವು ಹೋಗಿ ಹೇಗೂ ನೀನೇ ಎಲ್ಲ ಕೊಡೋದು ನಮಗೂ ಡೈರೆಕ್ಟ್ ಆಗಿ ಕೊಡೋ ಅನ್ನೋ ಒಂದು ಹೇಳಿ ಕೊಟ್ಟು ಕಳಿಸ್ತಾನೆ. ಯಾಕೆ ಅವರಿಗೆ ಮಾತ್ರ ಆ ಯೋಗ್ಯತೆ, ಸಾಕ್ಷಾತ್ತಾಗಿ ದೇವರಿಂದ ಸುಖ ಪಡುವ ಯೋಗ್ಯತೆ ನಮಗಿಲ್ಲ. ಆದ್ದರಿಂದ ಸುಖ ಪಡೋದು ಅಂದ್ರೆ ಏನೂ ಇಲ್ಲ, ಆ ದೇವ ಆ ಶರೀರ ಸುತ್ತು ಇದ್ದು ತಾನೇ ಆ ಸುತ್ತು ಇರೋ ರೂಪದಿಂದ ಆಟ ಆಡುತ್ತಾ ಒಳಗಿರೋ ಜೀವಿಗೆ ತೃಪ್ತಿ ಕೊಡುತ್ತಾನೆ, ದೇವರನ್ನು ನೋಡ್ತಾ ಆನಂದ ಪಡ್ತಾ ಇರ್ತಾನೆ ಅಷ್ಟೇ, ಇನ್ನೇನಿಲ್ಲ. ಅಂತ ರಾಸಕ್ರೀಡೆಯನ್ನು ಆಡಿದ, ಎಲ್ಲಾ ದೇವತೆಗಳು ಸಂತೋಷ ಪಡ್ತಾ ಇದ್ದಾರೆ, ಭಗವಂತ ಅಂಟಿಲ್ಲದ ಸ್ವಾಮಿ ಹೇಗೆ ಆಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾರಿಗಾದರೆ ಕಾಮದ ಕಾಟ ಜಾಸ್ತಿ ಇರುತ್ತೋ ಅವರು ಇದು ಚಿಂತನೆ ಮಾಡಿದರೆ ಕಾಮದ ಕಾಟವೇ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಭಗವಂತ ಅಂಟಿಲ್ಲದ ಮೂರ್ತಿ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅದನಂತರ ವಿಶೇಷವಾಗಿ ಭಗವಂತ ವೇಣು ಗಾನವನ್ನ ಮಾಡುತ್ತಾ ಇದ್ದಾನೆ. ಆ ವೇಣು ಗಾನಕ್ಕೆ ಇಡೀ ಜಗತ್ತೆಲ್ಲ ಕೂಡ ಮೋಹಿಸಿ ಆನಂದ ಪಡ್ತಾ ಇದ್ದಾರೆ ಅಂತ ಕೃಷ್ಣನ ವಿಶೇಷವಾಗಿರತಕ್ಕಂತಹ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತದನಂತರ ನಂದನನ್ನ ಒಂದು ಹೆಬ್ಬಾವು ಸುತ್ತುಕೊಳ್ತು, ಎಲ್ಲರೂ ಚೀರ್ತಾ ಇದ್ದಾರೆ, ಅಯ್ಯೋ ನಿಮ್ಮಪ್ಪನನ್ನ ಹಾವು ಸುತ್ತಾಕೊಂಡಿದೆ ತಿಂದು ಬಿಡ್ತಾ ಇದೆ ಅಂತ ಹೇಳಿದಾಗ ಕೃಷ್ಣ ಬಂದು ತನ್ನ ಕಾಲಿಂದ ಅದರ ಸ್ಪರ್ಶ ಮಾಡಿದ ಕೂಡಲೇ ಹಾವು ಹೊರಟು ಹೋಯಿತು. ಸುದರ್ಶನ ಎಂಬ ವಿದ್ಯಾಧರ ಬರ್ತಾ ಇದ್ದಾನೆ, ಆತನಿಗೆ ಶಾಪಮೋಚನೆ ಮಾಡಿದ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತ ಆ ರಾಸಕ್ರೀಡೆಯನ್ನಾಡಿ ಎಲ್ಲರನ್ನ ಕರೆಕೊಂಡು ಬರುವಾಗ ಶಂಖಚೂಡ ಅಂತ ಯಕ್ಷ ಬಂದ. ಆ ಎಲ್ಲಾ ಸ್ತ್ರೀಯರನ್ನ ತಾನು ಕರೆಕೊಂಡು ಹೋಗ್ಲಿಕ್ಕೆ ನೋಡಿದರೆ ಅವನ ಸಂಹಾರ ಮಾಡುತ್ತಾ ಇದ್ದಾನೆ ಭಗವಂತ, ಅವನ ಹತ್ತಿರವರ ಮಡಿಯನ್ನ ಸ್ವೀಕಾರ ಮಾಡುತ್ತಾ ಇದ್ದಾನೆ. ಇನ್ನ ಇನ್ನೊಬ್ಬ ದೈತ್ಯ ಬರ್ತಾ ಇದ್ದಾನೆ, ಅವನ ಹೆಸರೇ ಅರಿಷ್ಟಾಸುರ ಅಂತ. ಅರಿಷ್ಟಾಸುರ ಬಂದ, ಅವನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ತದನಂತರ ಕೊನೆಯಾಗಿ ಒಬ್ಬ ಬರ್ತಾ ಇದ್ದಾನೆ, ಯಾರದು ಅಂದರೆ ಕೇಶಿ ನಾಮಕ ದೈತ್ಯ. ಕೇಶಿ ಅಂದರೆ ಕೂದಲಿರುವ ಅಂತ ಅರ್ಥ ಅಲ್ಲ, ಕುದುರೆ ಆಕಾರದಲ್ಲಿ ಬಂದ, ತುಂಬಾ ಶಬ್ದ ಮಾಡ್ತಾ ಬಂದ, ದೇವರ ಕೈಯನ್ನೇ ಕಚ್ಚಲಿಕ್ಕೆ ನೋಡಿದ, ದೇವ ತನ್ನ ಕೈಯನ್ನ ಅವನ ಬಾಯಲ್ಲೇ ಇಟ್ಟ, ಕೈಯನ್ನ ಬೆಳೆಸಿದ ಬೆಳೆಸಿದ, ಆ ಶರೀರ ಎರಡು ಹೋಳಾಗುವಷ್ಟು ಬೆಳೆಸಿ ಅವನ ಸಂಹಾರ ಮಾಡಿದ ಕೇಶಿ ನಾಮಕ ದೈತ್ಯನನ್ನ. ಸರಿ, ಅದನಂತರ ಕಂಸ ನೋಡುತ್ತಾನೆ ತನ್ನ ಟ್ರೂಪ್ ಎಲ್ಲ ಸತ್ತೋಗಿದೆ, ಮತ್ತೆ ಇನ್ನು ತಾನೊಂದೇ ಉಳದ, ಇನ್ನು ಕೆಲವರು ಮಾತ್ರ ಉಳಿದ್ರು, ಚಾಣೂರ, ಮುಷ್ಟಿಕ, ಒಂದು ಆನೆ, ಕುಬರೆಯ ಪೀಡ, ಅದರ ಮಾವಟಿಗ, ಎಲ್ಲ ದೈತ್ಯರೇ ಎಲ್ಲ ಉಳಿದಿದ್ದೀವಲ್ಲ, ನಾವು ಯಾವಾಗ ಸಾಯ್ಬೇಕು ಅಂತ ಅವರಿಗೆ ಏನ್ ಮಾಡಬೇಕು, ನಾವಾಗಿ ಹೋಗಿ ಸತ್ರ ಚೆನ್ನಾಗಿರ ಡೆಗ್ನಿಟಿ ಫೇಲ್ಯೂರ್ ಆಗುತ್ತೆ, ಅದಕ್ಕೆ ಕ್ರಿಟ್ಟನೇ ಬಂದು ಕೊಲ್ಲಲಿ ಅಂತ ಕ್ರಿಟ್ಟನನ್ನ ಕರೆಸ್ತಾ ಇದ್ದಾರೆ. ಏನು ಅಂದರೆ ಧನುರಿಯಾಗವನ್ನ ಹೂಡಿ ಅಕ್ರೂರನನ್ನ ಕಳಿಸಿಕೊಡ್ತಾ ಇದ್ದಾರೆ. ಅಕ್ರೂರ ಕ್ರಿಟ್ಟನ ಹತ್ತಿರ ಬರ್ತಾ ಇದ್ದಾನೆ, ನಂದ ವೃಂದಾವನಕ್ಕೆ ಬರ್ತಾ ಇದ್ದಾನೆ, ಬಂದು ಕ್ರಿಟ್ಟನ ನೋಡ್ತಾ ಇದ್ದಾನೆ. ಇಲ್ಲಿ ಆ ಅಕ್ರೂರ ವೃಂದಾವನಕ್ಕೆ ಬಂದಾಗ ಬಹಳ ಚೆನ್ನಾಗಿರುತ್ತೆ ಪರಿಸ್ಥಿತಿ. ಆ ವೃಂದಾವನದಲ್ಲಿ ಎಲ್ಲಾ ಕಡೆ ದೇವರ ಪಾದದ ಮುದ್ರೆ ಕಾಣಿಸ್ತಾ ಇದೆ, ಅದು ನೋಡ್ತಾ ಇದ್ದಾನಂತೆ ಅಕ್ರೂರ. ಅಪ್ಪ ಕೃಷ್ಣನ ಪಾದ ಅಂತ ಅರ್ಥ ಆಯ್ತಾ ನಿಮಗೆ? ಏನರ್ಥ ಆಯ್ತು? ಕೃಷ್ಣನ ಪಾದ ಕಾಣಿಸ್ತು, ಇಲ್ಲಿ ಮಣ್ಣಿದೆ, ಅಲ್ಲೂ ಮಣ್ಣಿದೆ, ಎಲ್ಲ ತಿರುಗಾಡಿರ್ತೀರ, ನಿಮ್ಮವರ ಪಾದ ಗುರುತಿಡ್ತೀರಾ? ಆಗುತ್ತ
ಮತ್ತೆ ಹೇಗ್ರಿ ಗುರುತಿರ್ದಿದ್ದು ಆ ಗೋಕುಲ ವೃದ್ಧಾವನದಲ್ಲಿ ಕಿಟ್ಟ ಒಬ್ಬನೇ ತಿರುಗಾಡಿದ್ನ, ಎಷ್ಟು ಜನ ತಿರುಗಾಡುತ್ತಾರೆ, ಎಷ್ಟು ಆಕಳು ತಿರುಗಾಡುತ್ತೆ, ಅದರಲ್ಲಿ ಕೃಷ್ಣನ ಹೆಜ್ಜೆ ಗುರುತು ಹಿಡಿದ ಅಂದ್ರೆ ಅರ್ಥ ಏನು? ಒಬ್ಬರ ಹೆಜ್ಜೆ ಗುರುತಿಡಬೇಕಾದ್ರೆ ಆ ಹೆಜ್ಜೆಯನ್ನ ಆ ಪಾದವನ್ನ ಮನಸ್ಸಿನಲ್ಲಿ ಎಷ್ಟು ಸಲ ಕಣ್ಣಿಂದ ನೋಡಿ 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 ಮನಸ್ಸಲ್ಲಿ ಪ್ರಿಂಟ್ ಹಾಕೊಂಡಿದ್ರೆ ಆ ಕಾಲು ಗುರುತು ಹಿಡಿಯಲಿಕ್ಕೆ ಸಾಧ್ಯ. ಎಷ್ಟು ಹಿಂದೆ ಕಷ್ಟ ನೀವು ಗಮನಿಸಬೇಕು. ಸುಮ್ಮನೆ ಹೆಜ್ಜೆ ಇತ್ತು ಗುರುತಿಸಿದ ಅಂದ್ರೆ ಅರ್ಥ ಆಯ್ತಾ? ಒಂದ್ಸಲ ನೀವು ಮಾಡಿ ನೋಡಿ, ಯಾರೋ ನಿಮ್ ಮಗನೋ ಇನ್ಯಾರದ್ದೋ ಆ ಕಾಲು ಹೆಜ್ಜೆ ಗುರುತು ಹಿಡಿಬೇಕು ಮನೆಯಲ್ಲಿ ಟ್ರೈ ಮಾಡಿ ಅಂದ್ರೆ ಆ ಕಾಲನ್ನೇ ನೋಡುತ್ತಾ ಕಾಲು ತಲೆಯಲ್ಲಿ ಪ್ರಿಂಟ್ ಬರಬೇಕು. ಆ ಬೆರಳುಗಳು ಆ ಉಗುರು ಆ ಬೆರಳು ಹೀಗಿದೆಯಾ ಹೀಗಿದೆಯಾ ಎಲ್ಲ ಪ್ರಿಂಟ್ ಬಂದು ಅದು ಎಲ್ಲಿ ಮಣ್ಣಲ್ಲಿ ಮುದ್ರೆ ಹಾಕಿದಾಗ ಅದನ್ನು ನೋಡಿ 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 ಅಭ್ಯಾಸ ಆಗಿ ಹತ್ತು ಮುದ್ರೆ ಇದ್ದಾಗ ಇವನದ್ದೇ ಮುದ್ರೆ ಅಂತ ಹೇಳಬೇಕಾದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಬೇಕ್ರಿ ಅಲ್ವಾ? ಹಾಗಾದ್ರೆ ಅಕ್ರೂರ ಅಂದ್ರೆ ಯಾರು? ದೇವರ ಪಾದವನ್ನ ಸದಾ ಚಿಂತನೆ ಮಾಡಿ ಮಾಡಿ ಮುದ್ರೆ ತೆಗೆದುಕೊಂಡವ. ಹೊರಗೆ ಮುದ್ರೆ ಅಲ್ಲ, ಮನಸ್ಸಲ್ಲೇ ಮುದ್ರೆ ಬಿದ್ದಿದೆ. ಅದು ನೋಡುತ್ತಾನೆ ಭೂಮಿಯ ಮೇಲೆ ದೇವರ ಪಾದದ ಗುರುತು ಚೆನ್ನಾಗಿ ಕಾಣುತ್ತಾ ಇದೆ. ಇಲ್ಲದಿದ್ರೆ ಭಕ್ತರು ಅಂದ್ರೆ ಏನೋ ಚಾರುಚೂರು ಅಂದುಕೊಂಡಿದ್ದೀರಾ? ಎಷ್ಟು ಭಗವಂತನ ಹಗಲು ರಾತ್ರಿ ಚಿಂತನೆ ಮಾಡಿದರೆ ಆತನ ಪಾದ ಮುದ್ರೆ ಮನಸ್ಸಲ್ಲಿ ಬಿಡಬೇಕು ಅಂತವರು ನೋಡ್ತಾ ಇದ್ದಾರೆ. ಆ ತಪಸ್ಸಿನಿಂದ ದೇವರ ಪಾದ ಮುದ್ರೆ ಅವರಿಗೆ ಹೊಳೆಯುತ್ತಾ ಕಾಣಿಸ್ತಾ ಇದೆ. ಹೋ, ಕೃಷ್ಣನ ಪಾದ ಮುದ್ರೆ ಇದು ಅಂತ ನೋಡಿದ್ದಾರೆ. ನೋಡಿ ಹೇಗೆ ಸುಳುಕೊಂಡು ಹೋಗ್ಬೇಕು ದೇವರ ಪಾದ ಮುದ್ರೆ. ಅದಕ್ಕೆ ಅದರಲ್ಲಿ ಉರುಳು ದಿಂಡಿಗೆಯನ್ನ ಅಂದ್ರೆ ಉರುಳುತ್ತಾ ಬರ್ತಾ ಇದ್ದಾರೆ. ದೇವರ ಪಾದ ಧೂಳಿ ಎಲ್ಲ ಅವರ ಮೈಗೆ ಎಲ್ಲತ್ತಾಗ್ತಾ ಇದೆ. ಹಾಗೆ ಬಂದಂತವರಿಗೆ ಆಕಳ ಹಾಲನ್ನ ಕಲಿಯುತ್ತಾ ಕೃಷ್ಣ ದರ್ಶನ ಕೊಟ್ಟ. ನಿಮಗೆ ಜ್ಞಾನ ಪ್ರಾಪ್ತಿ ಖಚಿತ ಎಂಬುದನ್ನ ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ. ಅಂತ ಕಾಲಕ್ಕೆ ಅಕ್ರೂರ ಕೃಷ್ಣನಿಗೆ ಹೇಳಿದ, ನಿಮ್ಮ ಅಪ್ಪ ಅಮ್ಮ ತುಂಬಾ ತೊಂದರೆಯಲ್ಲಿದ್ದಾರೆ, ಬರಬೇಕು ಅಂದಾಗ ಕೃಷ್ಣ ಹೊರಡ್ತಾ ಇದ್ದಾನೆ. ಎಲ್ಲ ಗೋಪಿಕಾ ಸ್ತ್ರೀಯರು ಆ ರಥಕ್ಕೆ ಅಡ್ಡ ಮರಗ್ತಾ ಇದ್ದಾರೆ. ಕೃಷ್ಣ ಹೋಗ್ಲಿಕ್ಕಿಲ್ಲ, ಇವ ಬಂದವ ಅಕ್ರೂರ ಅಲ್ಲ ಮಹಾಕ್ರೂರ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಒಳ್ಳೆ ಉಪದೇಶ ಕೃಷ್ಣ ಕೊಡ್ತಾ ಇದ್ದಾನೆ. ನೀವು ನನ್ನನ್ನೇ ನೋಡಿ, ಈ ಹೊರಗಿನ ರೂಪವನ್ನೇ ನೋಡಿ, ಇದು ಸದಾ ಇರಬೇಕು ನಿಮ್ ಜೊತೆಗೆ ಅಂತ ಬಯಸ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ನನ್ನದೇ ಇನ್ನೊಂದು ರೂಪ ನಿಮ್ಮೊಳಗೆ ಕೂತಿದೆ, ಬಿಂಬ ರೂಪ, ನಿಮ್ಮ ಒಳಗಿರೋ ಭಗವಂತನ ರೂಪ, ಅದು ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಆ ರೂಪ ಚಿಂತನೆ ಮಾಡಿ ಈ ರೂಪ ಎಂದಾದರೂ ಹೊರಡಬೇಕಾಗಿದ್ದೆ ಅಂತ ತಿಳಿಸಿಕೊಡತಾ ತಾನು ಹೊರಟು ಹೋಗ್ತಾ ಇದ್ದಾನೆ. ಅವರಿಗೆ ಉಪದೇಶ ಕೊಡತಾ ಇದ್ದಾನೆ. ಅವರ ದೃಷ್ಟಿ ಯಾವಾಗಲೂ ಹೊರಮುಖ ಆಗಿತ್ತು, ಹೊರಗಿರುವ ದೇವರನ್ನೇ ನೋಡತಾ ಇತ್ತು. ಒಳಗಿರುವ ದೇವರ ಕಡೆ ಅವರ ಮುಖವನ್ನು ತಿರುಗಿಸಿ ಅಂತರ್ಮುಖಿಗಳನ್ನಾಗಿ ಮಾಡಿ ಭಗವಂತ ಹೊರಡತಾ ಇದ್ದಾನೆ. ಎಂಥ ಸ್ಥಿತಿ ಗೊತ್ತೋ? ಇವರ ಹತ್ತಿರ ಬಂದು ಇವರಿಗೆ ಭಗವಂತನ ಉಪದೇಶ ಕೊಡಲಿಕ್ಕೆ ಬಂದಂತ ಉದ್ಧವ ಕೃಷ್ಣನ ಹತ್ರ ಹೇಳುತ್ತಾನೆ, ಇವರು ಎಂಥ ಸ್ಥಿತಿಗೆ ಬಂದ್ರು? ಒಳಗಿರುವ ಭಗವಂತನ ಚಿಂತನೆ ಮಾಡ್ತಾ 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 ಯಾವ ಸ್ಥಿತಿಗೆ ಬಂದ್ರು ಅಂದ್ರೆ ಉದ್ಧವ ಹೇಳುತ್ತಾನೆ ಕೃಷ್ಣನ ಜೊತೆಗೆ, ಕೃಷ್ಣ ಇನ್ನೊಂದು ಜನ್ಮಾಂತರನಾಗಿದ್ದರೆ ಆ ಗೋಪಿಕಾ ಸ್ತ್ರೀಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ ಅಂತ ಹೇಳುತ್ತಾನೆ. ಅಂಥ ಸ್ಥಿತಿಯವರಿಗೆ ಬರಬೇಕಾದ್ರೆ ಕೃಷ್ಣನ ಉಪದೇಶ ಕಾರಣ. ನಿಮ್ಮ ಒಳಗಿರುವ ನನ್ನ ರೂಪದ ಕಡೆ ಚಿಂತನೆಯನ್ನು ಮಾಡಿ ಅಂತ ಉಪದೇಶ ಕೊಟ್ಟು ಸ್ವಾಮಿ ಹೊರಡತಾ ಇದ್ದಾನೆ. ಮಧ್ಯದಲ್ಲಿ ಅಕ್ರೂರ ಸ್ನಾನಕ್ಕೆ ಇಳಿತಾ ಇದ್ದಾನೆ. ಮಡು ಬಂದಿದೆ, ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಳಿತಾ ಇದ್ದಾನೆ. ಯಾಕೆ ಇಳಿದ? ಸಂಧ್ಯಾವಂದನೆ ಇಳಿದ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಯಾದರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನವನ್ನ ಬಿಡದಿದ್ರೇನೆ ಅವನಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಅಲ್ಲಯ್ಯ, ಸಂಧ್ಯಾವಂದನೆಯ ಫಲ ದೇವರೇ ಪಕ್ಕದಲ್ಲಿ ಕೂತಿರುವಾಗ ಮತ್ತು ಸಂಧ್ಯಾವಂದನೆ ಯಾಕೆ ಅನ್ನೋದು ಕೇಳ್ತಾರೆ. ದೇವರು ಸಿಗುವ ಪರ್ಯಂತ ದೇವರಿಗಾಗಿ ಸಂಧ್ಯಾವಂದನೆ. ದೇವರು ಸಿಕ್ಕ ಮೇಲೆ ಮಿಕ್ಕವರೆಲ್ಲ ಇದೇ ಮಾರ್ಗದಲ್ಲಿ ಬರಲಿಕ್ಕಾಗಿ ಸಂಧ್ಯಾವಂದನೆ. ನಾವು ಬಿಟ್ಟರೆ ಎಲ್ಲರೂ ಬಿಡುತ್ತಾರೆ. ದೇವರು ಕೇಳ್ತಾರೆ, ನೀನು ಬಂದೀಯ, ಮಿಕ್ಕವರು ನಿನ್ನನ್ನು ನೋಡಿ ಹಾಡಾದರೆ ನೀ ಸಂಧ್ಯಾವಂದನ ಬಿಟ್ರೆ ಅವ್ರಿಗೇನ್ ಗೊತ್ತು ನಿಂಗೆ ನಾ ಕಾಣಿಸಿದ್ದೀನಿ ಅಂತ. ನೀ ಬಿಟ್ಟಿ ಅಂತ ಎಲ್ಲರೂ ಬಿಟ್ರೆ ಇಲ್ಲ, ಆದ್ರಿಂದ ನೀನು ಬಿಡಬಾರದು. ನೀನು ಬಿಡದಿದ್ರೆ ಯಾರು ಬಿಡಲ್ಲ, ಅವರು ಚೆನ್ನಾಗಿ ಮಾಡುತ್ತಾರೆ, ಅವರು ಚೆನ್ನಾಗಿ ಮಾಡೋದೇ ನನಗೆ ಸಂತೋಷ ಅಂದ್ರೆ ನಂತರವು ಮೊದಲು ದೇವರು ಸಿಗಲಿಕ್ಕೆ ಸಂಧ್ಯಾವಂದನೆ, ದೇವರು ಸಿಕ್ಕ ಮೇಲೆ ದೇವರ ತೃಪ್ತಿಗಾಗಿ ಮಿಕ್ಕವರ ಹಾದಿಯನ್ನು ಬಿಡದೇ ಇರಲಿಕ್ಕಾಗಿ ಸಂಧ್ಯಾವಂದನೆ. ಈ ರೀತಿಯಾಗಿ ಅಪರೂಪದ ರೀತಿಯಲ್ಲಿ ಸಂಧ್ಯಾವಂದನೆ ಹೊರಟ. ಅದಕ್ಕೆ ಭಗವಂತ ಅನುಗ್ರಹ ಮಾಡಿದ, ಅಗವರ್ಷಣ ಸ್ನಾನ ಅಂತ ಮಾಡತಾ ಇದ್ದಾನೆ. ನಾವೆಂದೂ ಮಾಡಿರಲ್ಲ, ಪ್ರಾಯಶಃ ಶಬ್ದವೂ ಕೇಳಿರಲ್ಲ. ಅಗವರ್ಷಣ ಸ್ನಾನ ಅಂತ ಮಾಡಲಿಕ್ಕೆ ಯಾಕಂತೀರಾ? ಮನೆಯಲ್ಲಿ ಫೆಸಿಲಿಟಿ ಇರಲ್ಲ, ಎಲ್ಲ ಬೋರ್ ಕಡೆಗೆ ಸ್ನಾನ ಮಾಡೋ ಕಾಲಕ್ಕೆ ಅಗವರ್ಷಣ ಸ್ನಾನ ಮಾಡಲಿಕ್ಕೆ ಎಲ್ಲೇ ಆಗುತ್ತೆ ಅಂದ್ರೆ ಮುಳುಗಿ ಸ್ನಾನ ಮಾಡೋದು. ಮುಳುಗೋದು ಅಂದ್ರೆ ಒಂದೇ ಸಮನೆ ಮುಳುಗೋದಲ್ಲ, ಬೇಕಾದ್ರೆ ಇಲ್ಲೆಲ್ಲಾದ್ರೂ ಕೆರೆ ಇದ್ರೆ ಇವತ್ತು ಪ್ರಯತ್ನ ಮಾಡಿ ನೋಡಿ. ಒಳಗೆ ನಿಲ್ಲಬೇಕು, ನಿಂತ ಮೇಲೆ ನೀರಿನಲ್ಲಿ ಬಗ್ಗಬೇಕು, ಕಾಲು ಬಗ್ಗಿರಬಾರದು, ಬೆನ್ನು ಮಾತ್ರ ಬಗ್ಗಬೇಕು, ತಲೆ ನೀರಿನೊಳಗೆ ಹೋಗಿರಬೇಕು. ಒಟ್ಟಾರೆ ನೀರಿನೊಳಗೆ ತಲೆ ಮುಂದಕ್ಕೆ ಮಾಡಿ ಒಳಗಿಟ್ಟು ಬಗ್ಗಿರಬೇಕು, ಬೆನ್ನು ಮಾತ್ರ ಚೂರು ಹೊರಗೆ ಕಾಣುತ್ತಾನೆ ಇರಬೇಕು. ಇಂತಹ ಸ್ಥಿತಿಯಲ್ಲಿ ಒಳಗೆ ಗಾಳಿಯನ್ನು ಹಿಡ್ಕೊಂಡು ಮುಳುಗಿ ಅಲ್ಲಿ ಅಘಮರ್ಷಣ ಸೂಕ್ತ ಮೂರು ಸಲ ಹೇಳಿ ಹೇಳಬೇಕು. ಇದನ್ನ ಅಘಮರ್ಷಣ ಸ್ನಾನ ಅದು. ಅಘಮರ್ಷಣ ಅಂದ್ರೆ ವಿಶೇಷವಾಗಿ ಪಾಪಗಳನ್ನ ಪೂರ್ಣ ತೊಳೆಯುವ ಸ್ನಾನ ಅದು ಮಾಡುತ್ತಾ ಇದ್ದಾನೆ. ಮಾಡುವ ಕಾಲಕ್ಕೆ ಆ ನೀರಿನೊಳಗೆ ಭಗವಂತ ಶೇಷಶಾಹಿಯಾಗಿ ದರ್ಶನ ಕೊಡ್ತಾ ಇದ್ದಾನೆ. ಆತನ ಸನ್ನಿಧಾನದಲ್ಲೇ ಆತನ ತೊಳೆಯ ಮೇಲೆ ಕೃಷ್ಣ ಆಡತಾ ಇದ್ದಾನೆ. ಕೆಳಗಡೆ ಬಲರಾಮ ಕೂತಿದ್ದಾನೆ, ಹರಿವಂಶ ವರ್ಣನೆ ಮಾಡುತ್ತೆ. ಕೃಷ್ಣ ಕರೀತಾನೆ ನೀರಲ್ಲೇ, ಕೃಷ್ಣ ಏ ಅಕ್ರೂರ ಬಾ ಅಂತ ಕರೀತಾನೆ. ಮಾತು ಕೇಳತಾ ಇದೆ, ರೂಪ ಕಾಣಿಸ್ತಾ ಇದೆ. ಅಂತ ಸ್ಥಿತಿಯಲ್ಲಿ ಅಯ್ಯೋ ಕೃಷ್ಣರಾಮರು ನೀರಲ್ಲಿ ಬಂದ್ರಲ್ಲ ಅಂತ ತಲೆ ಮೇಲೆ ಕೆತ್ತಾನೆ. ಮೇಲೆ ರಥದಲ್ಲಿ ಕೃಷ್ಣರಾಮರು ಕೂತಿದ್ದಾರೆ, ಕರೀತಾ ಇದ್ದಾರೆ, ಅಕ್ರೂರ ಈ ಕುದುರೆ ತುಂಬಾ ಓಡ್ತಾ ಇದೆ, ನೀ ಬೇಗ ಹಿಡ್ಕೊ ಅಂತ ಕರೀತಾ ಇದ್ದಾನೆ. ಅರೆ ಇಲ್ಲಿದ್ದಾರಲ್ಲ ಅಂತ ಪುನಃ ಮುಳುಗ್ತಾನೆ. ಕಡೆಗೆ ಮತ್ತು ನೀರಲ್ಲಿ ಬಾರಯ್ಯ ಅಂತ ಕರೀತಾನೆ. ಆಶ್ಚರ್ಯದಿಂದ ಆ ಭಗವಂತನ ದರ್ಶನ ಆನಂದದಿಂದ ಮೇಲಕ್ಕೆ ಬರ್ತಾ ಇದ್ದಾನೆ, ರಥದಲ್ಲಿ ಕೂಡತಾ ಇದ್ದಾನೆ. ಕೃಷ್ಣ ಅಂದ, ಅಕ್ರೂರ ನಿನ್ನ ಮುಖದಲ್ಲಿ ಏನೋ ಆಶ್ಚರ್ಯ ಕಾಣ್ತಾ ಇದೆ, ಏನು ಕಂಡಿಯ? ಹಾಗೆ ಅಕ್ರೂರ ಹೇಳ್ತಾನೆ, ಸ್ವಾಮಿ ಆಶ್ಚರ್ಯದ ಗೊಂಬೆ ನೀನು ಪಕ್ಕದಲ್ಲಿರುವಾಗ ಆಶ್ಚರ್ಯಕ್ಕೆ ಬರ ಏನಯ್ಯ, ಎಲ್ಲವೂ ಆಶ್ಚರ್ಯವೇ ಅಂತ ಕೈ ಮುಗಿದ ಕರಕೊಂಡು ಹೋಗ್ತಾ ಇದ್ದಾನೆ. ಮಥುರಾಪಟ್ಟಣಕ್ಕೆ ಬಂದ್ರು. ಮಥುರಾಪಟ್ಟಣಕ್ಕೆ ಬಂದರೆ ಕೃಷ್ಣ ಹೇಳಿದ, ಇನ್ನ ಈ ಕೆಲಸದಲ್ಲಿ ನೀನು ಬೇಡ, ನಾನೇ ಮಾಡಿಕೊಂಡು ಬರ್ತೇನೆ ಹೋಗು ಅಂತ ಅಕ್ರೂರನ್ನ ಕಳಿಸಿಕೊಡ್ತಾ ಇದ್ದಾನೆ. ಒಳಗೆ ಬಂದಾಗ ಕಂಸನ ಅಗಸರವ ಬರ್ತಾ ಇದ್ದಾನೆ, ಕಂಸನ ಬಟ್ಟೆ ತಗೊಂಡು ಬರ್ತಾ ಇದ್ದಾನೆ. ಕೃಷ್ಣ ಕೇಳಿದ, ನನಗೂ ಚೂರು ಬಟ್ಟೆ ಕೊಡು. ಅಲ್ಲ, ಕಂಸನ ಅಗಸರವ ಯಾವ ಬಟ್ಟೆ ತಗೊಂಡು ಹೋಗ್ತಾನೆ? ಕಂಸ ಉಟ್ಟು ಬಿಟ್ಟ ಬಟ್ಟೆ ಅದನ್ನ ಒಗೆದು ತಗೊಂಡು ಹೋಗ್ತಾನೆ. ಕಂಸ ಉಟ್ಟ ಬಟ್ಟೆ ದೇವರಿಗೆ ಯಾಕೆ ಅಂದ್ರೆ, ಇಲ್ಲ ಹೊಸ ಬಟ್ಟೆ ತಗೊಂಡು ಹೋಗ್ತಾ ಇದ್ದ ಹೊಲಸಿ. ಕೃಷ್ಣ ಅಂತ ಹೇಗೂ ಸಾಯ್ತಾನೆ, ಬಟ್ಟೆ ಯಾಕೆ ವೇಸ್ಟ್ ಮಾಡಬೇಕು, ನಂದಯ್ಯ ಅದು ನನ್ನ ಪ್ರಾಪರ್ಟಿ, ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ, ಇಷ್ಟು ಕಾಲ ಅವನು ಕೊಟ್ಟೆ ಹಾಳಾಯ್ತು, ಇನ್ನಾದ್ರೂ ನಾನು ಕೊಡಿ ಅಂತ ಕೇಳಿದ. ಅವನು ಕೊಡ್ಲಿಲ್ಲ, ಏಟ್ ಹಾಕಿದ, ಸತ್ತ. ಎಲ್ಲಾ ಬಟ್ಟೆ ತಾನು ಉಟ್ಟ, ತನ್ನವರಿಗೆ ಕೊಟ್ಟ, ಮಿಕ್ಕದ್ದನ್ನ ಕಾಲಲ್ಲಿ ತುಳಿತಾ ಹೊರಡ್ತಾ ಇದ್ದಾನೆ. ಬಟ್ಟೆ ಯಾಕೆ ಬೇಕಾಯ್ತು ಕೃಷ್ಣನಿಗೆ, ಬಟ್ಟೆ ಉಳ್ಳಿಲ್ವಾ, ಹುಟ್ಟಿದ್ದ. ಆದರೆ ಒಂದು ಚೂರು ನೋಡಿ, ಈ ಹಳ್ಳಿ ಕಡೆಯವರು, ಇದು ಹಳ್ಳಿ ಅಲ್ಲ, ಇದು ಸ್ವಲ್ಪ ಟೌನ್ ಇದ್ದಾನೆ, ಇದು ಸಾಗರ ಹಳ್ಳಿಯನ ಟೌನ್. ಸರಿ, ನೀವು ಇಲ್ಲಿ ಪರವಾಗಿಲ್ಲ, ಎಲ್ಲೂ ಚೆನ್ನಾಗಿದ್ದೀರಾ? ಎಲ್ಲಿ ಅಂದ್ರೆ ಉತ್ತರ ಕರ್ನಾಟಕ, ಈ ಕೊಪ್ಪಳ, ಹೊಸಪೇಟೆ. ಹೊಸಪೇಟೆ ಸ್ವಲ್ಪ ವಾಸಿಯ ನಿಮ್ ಕೊಪ್ಪಳ, ಅಲ್ಲಿ ಹೋದ್ರೆ ಬಸ್ ಸ್ಟ್ಯಾಂಡ್ ಹೋಗಿದ್ರೆ, ಅಲ್ಲೆಲ್ಲಾದ್ರೂ ಹೋದ್ರೆ ಗೊತ್ತಾಗುತ್ತೆ, ಇಡೀ ಬಸ್ ಸ್ಟ್ಯಾಂಡ್ ಕೆಂಪು, ಯಾಕೆ ಎಲ್ಲ ಉಳಿರ್ತಾರೆ ಕಡೆಗೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬ್ಯಾಗ್ ಇಡ್ಲಿಕ್ಕೂ ಜಾಗ ಇರಲ್ಲ, ಎಲ್ಲ ಕೆಂಪು ಮಯ. ಅಷ್ಟೇ ಅಲ್ಲ, ಬಸ್ಸು ಕೆಂಪೆ, ಕೆಂಪು ಡಬ್ಬಿ ಬಿಟ್ಟರೆ ಯಾವ್ದು ಬರಲ್ಲ ಅಲ್ಲಿ, ಬಸ್ಸು ಕೆಂಪು, ಎಲ್ಲ ಕೆಂಪು, ಅವರ ಮೈ ಎಲ್ಲ ಕೆಂಪು, ಎಲ್ಲ ಬಿಳಿ ಬಟ್ಟಿ ಉಟ್ಟಿರ್ತಾರೆ, ಟೋಪಿ ಇಟ್ಟಿರ್ತಾರೆ, ಕಚ್ಚೆ ಹಾಕಿರ್ತಾರೆ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಇರ್ತಾರೆ, ಎಲ್ಲರ ಬಟ್ಟೆ ಕೆಂಪು. ಯಾಕೆ ಆ ಹಳ್ಳಿಯಲ್ಲಿ ಎಷ್ಟು ಒಗದು ಮಣ್ಣು ಸೇರೇ ಇರುತ್ತೆ, ಆ ಮಣ್ಣು ಮಯ ಎಲ್ಲ, ಅವ್ರು ನೋಡ್ತಾ ಇದ್ರೆ ಎಲ್ಲ ಕೆಂಪ ಕಾಣತಾ ಇರುತ್ತೆ. ಹಾಗೆ ಪಾಪ ಹಳ್ಳಿಯಿಂದ ಬಂದಿದ್ದಾರೆ, ಬಿಳಿ ಬಟ್ಟೆ ಉಡಬೇಕಲ್ವಾ, ಅದಕ್ಕೆ ಆ ಬಟ್ಟೆಯನ್ನು ತಗೊಂಡು ಉಟ್ರು. ಹೇಳಿದೆ, ಸ್ವಾಮಿಗೆ ಬಟ್ಟೆಗೆ ಬರೀ ಏನು,
ನಂತರ ಬಟ್ಟೆ ಹೊಟ್ಟ ಮೇಲೆ ನೀವಾದ್ರೆ ಏನ್ ಮಾಡ್ತೀರಾ, ಮೈ ತುಂಬಾ ಪೌಡರ್ ಹಾಕೊಂತಿರಲ್ವಾ, ಯಾಕೆ ಗಂಧ ತೆಗೆದು ನಿಮ್ ಹಚ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕೆ ದೇವ ನೋಡಿದ ಒಳ್ಳೆ ಗಂಧ ತರ್ತಾ ಇದ್ದು ಯಾರು, ತ್ರಿವಕ್ರ ಕುಬ್ಜೆ, ಮೂರು ಡೊಂಕಾಗಿತ್ತು ಶರೀರ. ಪಾಪ ಅವಳು ಬರ್ತಾ ಇದ್ರೆ ಎಲ್ಲರೂ ನರ್ತಾ ಇದ್ರು ನೋಡಿ, ಬರ್ತಾ ಇದ್ದಾಳೆ ಒಳ್ಳೆ ಗಂಧವನ್ನ ತರ್ತಾ ಇದ್ದಾಳೆ. ದೇವ ಕೇಳಿದ, ಗಂಧ ಕೊಡ್ತೀಯಾ? ಅವಳಿಗೆ ದೇವರ ಎಚ್ಚರ ಇತ್ತು ಹಿಂದಿನ ಜನ್ಮದ ಇದು ಅಲ್ಲದೆ ಹಾಗಿರುತ್ತಾ ಅಂದ್ರೆ ನೋಡಿ, ನಿಮ್ಮಲ್ಲೇನೆ ಕೆಲವರು ವಿಶೇಷ ದೇವರನ್ನು ನೋಡ್ತಿ ಅಲ್ವಾ, ತುಂಬಾ ಹೋಗಿ ದೇವರನ್ನು ತುಂಬಾ ಮಾಡ್ತಾ ಇರ್ತಾರೆ, ಕೆಲವರು ದೇವರಿಗೆ ಸ್ಯಾಲ್ಯೂಟ್ ಮಾಡಿ ಹೋಗ್ತಾ ಇರ್ತಾರೆ. ಅದೇ ಯಾಕೆ ಎಲ್ಲ ಮನುಷ್ಯರೇ ಅಲ್ವಾ, ಎಲ್ಲರಲ್ಲಿ ಒಂದೇ ಬ್ಲಡ್ ಅಲ್ವಾ, ಮತ್ತೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ. ಕೆಲವರಿಗೆ ಹಿಂದೆ ತುಂಬಾ ಸಾಧನೆ ಮಾಡಿ ಸತ್ತು ಹೊಟ್ಟಿರ್ತಾರೆ, ಆ ಹಿಂದಿನದೆಲ್ಲ ಬಂದಿರುತ್ತೆ, ದೇವರು ಅಂದ್ರೆ ಓಡ್ತಾರೆ ಅವರಿಗೆ, ಇನ್ನವರಿಗೆ ಅದು ಇರಲ್ಲ ಆದ್ರಿಂದ ಹೋಗಲ್ಲ. ಹಾಗೆ ಇಲ್ಲಿ ಕುಬ್ಜ ದೇವರು ಗಂಧ ಬೇಕು ಅಂತ ಕೇಳಿದಾಗ ಒಳ್ಳೆ ಮಾತು ಹೇಳ್ತಾಳೆ, ಸ್ವಾಮಿ ನಿನಗಲ್ಲದೆ ಗಂಧ ಇನ್ಯಾರಿಗೆ ಕೊಡಬೇಕು, ನಿನಗಲ್ಲದೆ ಗಂಧ ಯಾರಿಗೆ ಕೊಡಬೇಕು. ದೇವ ಮೆಚ್ಚಿದ, ಆ ಗಂಧವನ್ನ ಸ್ವೀಕಾರ ಮಾಡಿದ, ಅನುಗ್ರಹ ಮಾಡಿದ. ಏನು ಮಾಡಿದ, ಶರೀರ ಮೂರು ಡೊಂಕಾಗಿತ್ತು, ಮೂರು ಡೊಂಕಾದ ಶರೀರ ಕಾಲಿಗೆ ತನ್ನ ಕಾಲು ಹಾಕಿ ತೊಳೆದ, ಗಡ್ಡ ಹಿಡಿದುಕೊಂಡ, ಮೇಲಕ್ಕೆ ಎತ್ತಿದ, ಸರಿ ಆಯಿತು ಶರೀರ. ಬರೀ ಸರಿಯಾದದ್ದಲ್ಲ, ಸುಂದರನಾದ್ದು. ಅದಕ್ಕೆ ಹೇಳ್ತಾರೆ, ದೇವರಿಗೆ ಯಾರು ಗಂಧ ಕೊಡುತ್ತಾರೆ, ಗಂಧ ದಾನ ಮಾಡುತ್ತಾರೆ, ಭಗವಂತನಿಗೆ ಕೊಡುತ್ತಾರೆ, ಅವರಿಗೆ ಒಳ್ಳೆ ರೂಪ ಬರುತ್ತೆ, ಒಳ್ಳೆ ರೂಪ ದೇವರು ಕೊಡುತ್ತಾರಂತೆ. ಅದರಿಂದ ಯಾರಾದರೂ ನಿಮಗೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಕಾಣ್ತಾರ ಕಾಣಿಸಿದ್ರೆ ಇಟ್ಟು ನೆನೆಸ್ಕೊಳ್ಳಿ, ಇವರು ದೇವರಿಗೆ ತುಂಬಾ ಗಂಧ ಕೊಟ್ಟಿರಬೇಕು, ಅದಕ್ಕೆ ಒಳ್ಳೆ ರೂಪ ಬಂದಿದೆ ಅಂತ ನೆನಪಾಗಬೇಕು ನಮಗೆ. ಯಾಕಂದ್ರೆ ಒಳ್ಳೆ ರೂಪ ದಿನಾಗೂ ನೋಡ್ತಾ ಇರ್ತೀವಿ, ಏನು ಉಪಯೋಗ ಇಲ್ಲ. ಅದು ನೋಡಿದಾಗ ದೇವರ ನೆನಪಾದ್ರೆ, ನಾವು ನೋಡಿದ ಪ್ರತಿಯೊಂದು ವಸ್ತು ದೇವರ ನೆನಪಿನ ಕಾರಣ ಆಗ್ಬೇಕು, ಅದಾದ ಸಾಧನೆ ಆಯಿತು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕುಬ್ಜೆಗೆ ಭಗವಂತ ಅನುಗ್ರಹ ಮಾಡಿದ, ಬಟ್ಟೆ ಆಯಿತು, ಗಂಧ ಆಯಿತು, ಇನ್ನೇನು ಬೇಕು, ಒಳ್ಳೆ ಹೂವಿನ ಸರ ನಾವು ಹಾಕೊಂಡು ತಿರುಗಾಡಲ್ಲ, ಅವಾಗ ಅವಕಾಶನ ಆಗಿತ್ತು. ಏನು ಎಲ್ಲರೂ ಕೊರಳಲ್ಲಿ ಹೂವಿನ ಸರ ಹಾಕೊಂಡು ನೀವು ಶುರು ಮಾಡಬಹುದು, ಒಂದು ಹತ್ತು ಜನ ದಿನಾಗ್ಲೂ ಒಂದು ಮಲ್ಲಿಗೆ ಹೂವಿನ ಸರ ಹಾಕೊಂಡು ತಿರುಗಾಡ್ತಾ ಇದ್ರೆ ಅದೊಂದು ಫ್ಯಾಷನ್ ಅಂತ ಎಲ್ಲರೂ ಶುರು ಮಾಡಿಬಿಡ್ತಾರೆ. ಆಗಿನ ಕಾಲಕ್ಕೆ ಎಲ್ಲರೂ ಹೌದು, ಅವಾಗ ಪ್ಯಾಂಟ್ಗಳು ಬರ್ತಾ ಇತ್ತು. ಯಾವ ಪ್ಯಾಂಟ್ ಹೇಳಿ, ಬೆಲ್ ಬಾಟಮ್ ಪ್ಯಾಂಟ್ ಅಂತ ಬರ್ತಾ ಇತ್ತು. ಆನೆ ತರ ಇಷ್ಟಗಳ, ಅದರಲ್ಲೂ ಇನ್ನಾ ಇಷ್ಟಗಳ, ಹೆಂಗಸರ ಏನಿರತ್ತಲ್ಲ ಸೀರೆ ತರ ಇಷ್ಟಗಳ ಇದ್ರೆ ಅವನು ಇನ್ನ ಬಹಳ ದೊಡ್ಡ ಹೀರೋ ಅಂತ ಹೇಳಿ ಎಲ್ಲ ಹಾಕೊಂತ ಇದ್ರು. ಅದು ಹೋಯಿತು, ನ್ಯಾರೋ ಪ್ಯಾಂಟ್ ಬಂತು, ಅದು ಒಂದು ಫ್ಯಾಷನ್ ಆಯಿತು, ಯಾವನೊಬ್ಬ ಹಾಕಿದ ಎಲ್ಲರೂ ಬಂತು. ಆದ ಮೇಲೆ ಇನ್ನೊಬ್ಬ ಅವನ ಮನೆಯಲ್ಲಿ ತೂತು ಬಿದ್ದಿತ್ತು, ಇಲಿ ಕಡ್ದಿತ್ತು ಪ್ಯಾಂಟ್ಗೆ, ಅವನು ಅದು ಹಾಕೊಂಡು ಹೊರಗೆ ಬಂದ, ಅದೇನಾಯ್ತು ಅದು ನೋಡಿ ಎಲ್ಲರೂ ಫ್ಯಾಷನ್, ಒಳ್ಳೆ ಪ್ಯಾಂಟ್ಗೆನೆ ತೂತು ಹಾಕಿ ಹಾಕೊಳ್ಳಿಕ್ ಶುರು ಮಾಡಿದ್ರು. ಹಾಗೆ ನಾವು ಶುರು ಮಾಡಿದ್ರೆ ಹಾರ ಹಾಕೊಂಡು, ಓ ಇಡೀ ಸಾಗರ ಎಲ್ಲರೂ ಹಾರಕ್ಕೆ ಬುಡ್ಡಿ ಬ್ಯಾಂಡ್ ಎಲ್ಲ ಹಾಕೊಂಡು ತಿರಗ್ಬೋದು. ಕೃಷ್ಣ ಹಾರಕ್ಕೆ ಬಂದ, ಸುಧಾಮನ ಹತ್ರ ಬರ್ತಾ ಇದ್ದಾನೆ, ಒಳ್ಳೆ ಹಾರವನ್ನ ಹಾಕ್ತಾ ಇದ್ದಾನೆ. ಅವನನ್ನ ಕೇಳಿದ ಕೃಷ್ಣ, ಏನು ಬೇಕು ನನಗೆ ಹೇಳಿದ, ಭಕ್ತಿಂದೇ ಅಚಲಾಂ ಕೃಷ್ಣ, ನಿನ್ನಲ್ಲಿ ಅಚಂಚಲವಾದ ಭಕ್ತಿ ಕೊಡೋ ಅಂತ ಕೇಳಿದ್ದಕ್ಕೆ ಸಾಯುಜ್ಯ ಮೋಕ್ಷವನ್ನೇ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಬಂದವರು ಯಾರು, ಎಲ್ಲ ದೇವತೆಗಳೇ ಬಂದು ಸೇವಾ ಮಾಡ್ತಾ ಇದ್ದಾರೆ. ಸರಿ ಎಲ್ಲ ಮುಗೀತು, ಮಾಡಬೇಕಾಗಿದ್ದೇನು, ಧನುರ್ಯಾಗ, ಧನುಸ್ಸನ್ನ ಇಟ್ಟು ಯಾಗ ಮಾಡುತ್ತಾ ಇದ್ದಾನೆ. ಆ ಧನುಸ್ಸನ್ನು ಎತ್ತಲಿಕ್ಕೂ ಆಗಲ್ಲ, ಹೋದ ಹಿಡಿದ ಕೃಷ್ಣ ಮುರಿದಿಲ್ಲ, ಅದೇ ಮುರಿದೋಯ್ತು. ಹೇಗೆ ನಾವು ಚಿಕ್ಕ ಕಡ್ಡಿಯನ್ನ ಹಿಡ್ಕೊಳ್ಳಿ ಹೋದ್ರೆ ಹೇಗೆ ಮುರಿಯುತ್ತೋ ಹಾಗೆ ತಾನೇ ಮುರಿದು, ದೇವರು ಮುರಿದಿಲ್ಲ ಅಂದ್ರು. ಆತನ ಕೈ ಮುಂದೆ ಆ ಧನುಸು ಚಿಕ್ಕ ಕಡ್ಡಿಯಂತಾಯಿತು. ಶಬ್ದ ಚೆನ್ನಾಗಿ ಬಂತು, ಶಬ್ದ ಕೇಳಿಸಿದ್ದು ಕಂಸನಿಗೆ, ಕಂಸನ ಎದೆ ಹೊಡೆಯಿತು. ಓಹೋ ಧನುಸು ಮುರಿಯಿತು ಅಂದ್ರೆ ಸಾವು ಬಂತು ಅಂತ ತಿಳಿದ. ಇಡೀ ರಾತ್ರಿ ಎಲ್ಲ ಕುದಿತಾ ಇದ್ದ. ಬೆಳಿಗ್ಗೆ ಕೃಷ್ಣನನ್ನ ಕರೆಯಲಿಕ್ಕೆ ಎಲ್ಲರೂ ಬಂದಿದ್ದಾರೆ, ಬಾರಯ್ಯ ಧನುರ್ಯಾಗಕ್ಕೆ ಬಾ ಅಂತ. ಬಂದಾಯ್ತು, ಮುರಿದಾಯ್ತು. ಇನ್ನ ರಿಸೆಪ್ಷನ್ ಅಲ್ಲಿ ಯಾರನ್ನಿಟ್ಟಿದ್ದಾರೆ ಕೃಷ್ಣನ ಬಂದ್ರೆ ಕರೀಲಿಕ್ಕೆ, ಕುವಲಯ ಪೀಡ ಅಂತ ಆನೆ, ಆನೆ ಇಟ್ಟಿದ್ದಾರೆ. ಆ ದೊಡ್ಡ ದೈತ್ಯ, ಅದಕ್ಕೆ 10,000 ಆನೆ ಬಲ ಇದೆ, ಅದಕ್ಕೆ ಹೆಂಡ ಕೊಡಿಸಿದ್ದಾರೆ, ಕಬ್ಬಿಣದ ಒನಟೆ ಕೊಟ್ಟಿದ್ದಾರೆ ಕೈಗೆ, ಹೇಗ್ ಬಡಿಬೇಕು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂತ ಆನೆ ಕೃಷ್ಣನಿಗಾಗಿ ಕಾದು ಕೂತಿದೆ. ಅಂತ ಕಾಲಕ್ಕೆ ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ, ಆನೆಯನ್ನ ಹಿಡಿದುಕೊಂಡು ಸಂಹಾರ ಮಾಡುತ್ತಾ ಇದ್ದಾರೆ. ಇಬ್ಬರು ಸೇರಿದ್ದಾರೆ. ಹೇಗಿತ್ತು ಅಂದರೆ, ಚಿಕ್ಕ ಹುಡುಗರು ಆನೆ ಗೊಂಬೆಯನ್ನು ಹಿಡ್ಕೊಂಡು ತಿರುಗಿಸಿದ್ರೆ ಹೇಗ್ ತಿರುಗುತ್ತೋ ಅಷ್ಟು ದೊಡ್ಡ ಆನೆ. ಕೃಷ್ಣ ತಿರುಗಿಸಿದ್ರೆ, ಸೊಂಡಿಲು ಹಿಡ್ಕೊಂಡು ತಿರುಗಿಸಿದ್ರೆ ಹಾಗೇ ತಿರುಗ್ತಾ ಇದೆ. ನಾವು ಬಟ್ಟೆ ತಿರುಗಿಸಿದ್ರೆ ಹೇಗ್ ತಿರುಗ್ಬೇಕೋ ಹಾಗೆ ತಿರುಗ್ತಾ ಇದೆ. ಅದಕ್ಕೂ ಆಶ್ಚರ್ಯ, ನಾನ್ ತಿರುಗ್ತಾ ಇದ್ದೇನಲ್ಲ, ಸತ್ತೇ ಹೋಗ್ತಾ ಇದೆ. ಅದರ ಎರಡು ದಂತಗಳನ್ನ ಕೀಳತಾ ಇದ್ದಾರೆ, ಭುಜದ ಮೇಲೆ ಹಾಕೊಂಡು ಹೊರಡತಾ ಇದ್ದಾರೆ. ಆ ದಂತಗಳು ಎಷ್ಟಿದ್ವು ಅಯ್ಯ ಅಂದ್ರೆ, ಅಲ್ಲ ಇವರೆಷ್ಟಿದ್ರು ಅಂದ್ರೆ ಆ ದಂತಕ್ಕೆ ಕಾಲಿದ್ರು. ಅಷ್ಟು ಚಿಕ್ಕ ಹುಡುಗರು ಆ ದಂತವನ್ನ ಹಾಕೊಂಡು ಕಂಸನ ಸಭಾ ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡುತ್ತಾರೆ, ಅಯ್ಯೋ ಈ ಚಿಕ್ಕ ಹುಡುಗರ, ಅವರಿಗಾಗಿ ಪರ್ವತದ ಆಕಾರದ ಚಾಣೂರ ಮುಷ್ಟಿಕರು ಕಾಯ್ತಾ ಇದ್ದಾರೆ. ಅವರೆಂತವರು ಅಂದ್ರೆ, ಅವರ ಕೈ ತಾಕಿದರೆ ಸಾಕು ಒಂದು ಚೂರು ಗಟ್ಟಿಯಾಗಿ ಮಿಕ್ಕ ಮಲ್ಲರು ಸತ್ತು ಹೋಗ್ತಾ ಇದ್ದಾರೆ. ಅಂತ ಭೀಕರವಾದ ಕರ್ಕೋಟಕರವರು, ಅವರ ಮುಂದೆ ಎಳೇ ಕಂದಮ್ಮಯ್ಯವರು, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ, ಅಯ್ಯೋ ಈ ಮಕ್ಕಳು ಸತ್ತು ಹೋಗ್ತಾರಲ್ಲ. ಅವಾಗ ಬಲರಾಮ ಹೇಳ್ತಾನೆ, ಹೆಚ್ಚು ಗಟ್ಟಿಯಾಗಿ ಚೀರಬೇಡಿ, ಶಕ್ತಿ ಕಡಿಮೆ ಆಗುತ್ತೆ, ಮುಂದೆ ನಾವಿವರಿಗೆ ಪೆಟ್ಟು ಪೆಟ್ಟು ಕೊಡುವಾಗ ಚೀರಲಿಕ್ಕೆ ಆನಂದದಿಂದ ಚೆನ್ನಾಗಿಟ್ಟುಕೊಳ್ಳಿ ಅಂತ. ನಂತರ ಯುದ್ಧ ಶುರು ಆಯಿತು. ಅಲ್ಲಿ ಈ ಮಲ್ಲ ಯುದ್ಧ ಕುಸ್ತಿ ನಡೆಯುತ್ತಲ್ವ, ಕುಸ್ತಿ ನಡೆಯೋ ಕಾಲಕ್ಕೆ ಮೊದಲು ಪೆಟ್ಟು ಯಾರು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದರಲ್ಲಿ ನೋಡಿದರೆ ಚಾಣೂರ ಮುಷ್ಟಿಕರು ಹೇಳಿದ್ರು, ಮೊದಲ ಚಿಕ್ಕ ಹುಡುಗರವರೇ ಕೊಡ್ಲಿ, ಪರವಾಗಿಲ್ಲ ನೋಡೋಣ. ಸೊಂಟದ ಮೇಲೆ ಕೈ ಹಾಕೊಂಡು ನೋಡ್ತಾ ಇದ್ದಾರೆ ಅವರು, ಏನ್ ಮಾಡ್ತಾರೆ ನೋಡೋಣ ಅಂತ. ಬಲರಾಮ ಕೃಷ್ಣರ ಹತ್ತಿರ ಬಂದ್ರು, ಆ ನೋಡ್ತಾ ಇರುವವರನ್ನ ಇಬ್ಬರನ್ನ ಗಾಳಿಗೆ ಎಬ್ಬಿಸ್ತಾ ಇದ್ದಾರೆ ಮೇಲಕ್ಕೆ. ಅವರಿಗೆ ಆಶ್ಚರ್ಯ, ಇವರಿಬ್ಬರು ಹೇಗೆ ನಮ್ಮನ್ನು ಎಬ್ಬಿಸ್ತಾ ಇದ್ದಾರೆ ಅಂತ. ಮೇಲಕ್ಕೆ ಹೋದವರಿಗೆ ಸತ್ತ ಮೇಲೆ ಗೊತ್ತಾಯಿತು ಸತ್ತು ಅಂತೇಳಿ, ಕೊಂದೇ ಬಿಡ್ತಾ ಇದ್ದಾರೆ. ಸತ್ತವರ ಕಣ್ಣಲ್ಲಿ ಆಶ್ಚರ್ಯ, ಹಾಗೇ ಇತ್ತು ಹೇಗೆ ಸತ್ತು ಅಂತ. ಹಾಗೆ ನಮಗೂ ಆಶ್ಚರ್ಯ ಇರುತ್ತೆ, ದೇವರನ್ನ ಮರೆತಿದ್ದರೆ ನಮ್ಮ ಸಾವು ಖಚಿತ, ಸಾವಂತೂ ಬರುವುದು ಖಚಿತ. ದೇವರನ್ನ ನೆನೆದು, ಆದ್ರೆ ದೇವರನ್ನ ನೆನೆದು ಸಾವು ಬರುತ್ತಲ್ರಿ ಅಂತ ಕೇಳ್ತೀರಾ? ದೇವರನ್ನ ನೆನೆಯವನಿಗೆ ಸಾವು ಸಂತೋಷ ಕೊಡುತ್ತೆ, ದೇವರನ್ನ ಮರೆತವನಿಗೆ ಸಾವು ದುಃಖ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಚಾಣೂರ ಮುಷ್ಟಿಕರ ಸಂಹಾರ ಆದ ಕೂಡಲೇ ಕಂಸನನ್ನ ಸೆಳೆಯುತ್ತಾ ಇದ್ದಾನೆ ಕೃಷ್ಣ, ಸೆಳೆದು ಕಂಸನನ್ನ ಸಂಹಾರ ಮಾಡ್ತಾ ಇದ್ದಾನೆ. ನಂತರ ಉಗ್ರಸೇನನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ, ದೇವಕಿ ವಸುದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಬಿಡುಗಡೆ ಮಾಡಿ. ಉಗ್ರಸೇನನಿಗೆ ಪಟ್ಟ ಬೆಳುತ್ತಾ ಇದ್ದಾನೆ. ಉಗ್ರಸೇನ ಕೇಳ್ತಾನೆ, ಕೃಷ್ಣ ನಾನು ಬೇಡ, ನೀನೇ ಬಂದು ಕೊಡು. ಇಲ್ಲಯ್ಯ ನಾನು ಬೇಡ, ನೀವೇ ಇರಬೇಕು ಅಂತ ಹೇಳಿದ. ಸರಿ, ಇಂಥ ಕೃಷ್ಣ ದೊಡ್ಡವನಾದನಲ್ಲ, ಎಷ್ಟು ದೊಡ್ಡವನಾದ, ಉಪನಯನ ಮಾಡಿಕೊಳ್ಳುವಷ್ಟು ದೊಡ್ಡವನಾದ. ಅದಕ್ಕೆ ಕೃಷ್ಣನಿಗೆ ಉಪನಯನವನ್ನ ಮಾಡುತ್ತಾ ಇದ್ದಾರೆ. ಮಾಡಿದ ಮೇಲೆ ವಿದ್ಯಾಭ್ಯಾಸ ಆಗಬೇಕು ದೇವರಿಗೆ, ಅದಕ್ಕೆ ಸಾಂದೀಪಿನಿ ಆಚಾರ್ಯರತ್ರ ಕಳಿಸಿಕೊಡ್ತಾ ಇದ್ದಾರೆ. ಸಾಂದೀಪಿನಿ ಆಚಾರ್ಯರು ಕೃಷ್ಣನಿಗೆ ಪಾಠ ಹೇಳಿಲ್ಲ, ಯಾಕೆ ಇವ ಪಾಠ ಹೇಳಿಕೊಡುವ ವ್ಯಕ್ತಿ ಕಲಿಯೋನಲ್ಲ ಅಂತ ಅವರಿಗೆ ಗೊತ್ತು. ಅದಕ್ಕೆ ಕೃಷ್ಣನ ಮುಂದೆ ಎಲ್ಲ ತಾವು ಕಲಿತದ್ದನ್ನ ಒಪ್ಪಿಸಿದರು. ಕೊನೆಗೆ ಕೃಷ್ಣ ಕೇಳಿದ, ಏನು ಬೇಕು ಗುರುದಕ್ಷಿಣೆ? ನನಗೇನು ಬೇಡಯ್ಯ, ನನ್ನ ಹೆಂಡತಿಗೇನೋ ಬಯಕೆ ಇದೆ. ಅಮ್ಮ ಏನು ಬೇಕು? ಏನಿಲ್ಲ, ಮಗ ಸತ್ತು ಹೋಗಿದ್ದಾನೆ, ಮಗನನ್ನ ರಾಕ್ಷಸ ಒಬ್ಬ ಹೊತ್ತುಕೊಂಡು ಹೋಗಿದ್ದ, ಪಂಚ ಜನ, ಅವನತ್ರ ಇದ್ದಾನೋ ಎಲ್ಲಿದ್ದಾನೋ ಗೊತ್ತಿಲ್ಲ, ಮಗನನ್ನು ತಂದುಕೊಳ್ತೀಯ? ಕೃಷ್ಣ ಹೋದ, ಗೊತ್ತಿತ್ತು ಅವನತ್ರ ಇಲ್ಲ ಅಂತ. ಅವನನ್ನ ಕೊಂದ, ಅವನ ಹೊಟ್ಟೆಯಲ್ಲೇ ಶಂಖ ಇತ್ತು, ತೆಗೆದ, ಅದೇ ಪಾಂಚಜನ್ಯ, ದೇವರ ಕೈಯಲ್ಲಿರುವ ಶಂಖ. ತದನಂತರ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಿ ಆ ಸತ್ತ ಹುಡುಗನನ್ನ ತಿರುಗಿ ಕರಕೊಂಡು ಬಂದು ಗುರುಗಳಿಗೆ ಬದುಕಿಸಿ ಕೊಡತಾ ಇದ್ದಾನೆ. ಅಂದರೆ ಇಲ್ಲಿ ಒಂದು ವಿಷಯ ನೋಡಬೇಕು, ದೇವರನ್ನ ಕೇಳಿಕೊಂಡ್ರೆ ನಮ್ಮ ಸತ್ತವರೆಲ್ಲ ಬದುಕ್ತಾರಾ? ಹಾಗೆಲ್ಲ ಇಲ್ಲ, ಅವನಿಗೆ ಆಯುಷ್ಯ ಇತ್ತು, ದೇವ ಬದುಕಿಸಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಹಾಗಾಗಲ್ಲ. ಆ ರೀತಿಯಲ್ಲಿ ಕೃಷ್ಣ ಅವರಿಗೆ ಅನುಗ್ರಹ ಮಾಡಿದ ಮೇಲೆ ಇನ್ನ ಅಕ್ರೂರನನ್ನ ವಿಶೇಷವಾಗಿ ಕಳಿಸಿಕೊಡ್ತಾ ಇದ್ದಾನೆ. ಎಲ್ಲಿಗೆ? ಹಸ್ತಿನಾಪುರಕ್ಕೆ. ಧೃತರಾಷ್ಟ್ರ ತನ್ನ ಮಗನನ್ನ ಸರಿಯಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಳಿ, ದುರ್ಯೋಧನ ತುಂಬಾ ಕಾಟ ಕೊಡ್ತಾ ಇದ್ದಾನೆ ಅಂತ ಅಲ್ಲಿಗೆ ಹೇಳಿ ಕಳಿಸಿದ. ಇತ್ತ ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿದ ಯಾರು, ಆ ತ್ರಿವಕ್ರ ಕುಬ್ಜೆಗೆ ಅನುಗ್ರಹ ಮಾಡುತ್ತಾ ಇದ್ದಾನೆ ಕೃಷ್ಣ. ತದನಂತರ ಉದ್ಧವನನ್ನ ಗೋಪಿಯರ ಹತ್ರ ಅವರ ಸಮಾಧಾನ ಮಾಡಲಿಕ್ಕೆ ಕಳಿಸಿಕೊಟ್ಟ, ಸಂದೇಶವನ್ನ ಹೇಳಿದ. ಅವರ ಭಕ್ತಿ ಉದ್ರೇಕವನ್ನು ನೋಡಿ ಬಂದು ಹೇಳುತ್ತಾನೆ ಉದ್ಧವ, ಸ್ವಾಮಿ ಅಂಥವರನ್ನ ನೋಡಲಿಕ್ಕೆ ಕಳಿಸಿದೆಯಲ್ಲಯ್ಯ, ನನ್ನ ಜನ್ಮ ಉದ್ಧಾರ ಆಯಿತು ಅಂತ. ಅಷ್ಟು ಭಕ್ತಿಯಿಂದ ಕೂಡಿರ್ತಕ್ಕಂಥವರು ಆ ಗೋಪಿಕಾಸ್ತ್ರೀಯರು. ತದನಂತರ ಹಸ್ತಿರಾಪುರಕ್ಕೆ ಹೋದಂತಹ ಕ್ರೂರ ತಿರುಗಿ ಬರ್ತಾ ಇದ್ದಾನೆ, ಮಗನನ್ನ ಹತೋಟಿಯಲ್ಲಿ ಇಟ್ಟುಕೋ ಅಂತ ಹೇಳಿದರೆ ಧೃತರಾಷ್ಟ್ರ ಹೇಳಿದ, ಆ ಮಗನ ಹಣೆಯ ಬರದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ ಅಂತ ಹೇಳಿದ, ಎಲ್ಲ ದೇವರಿದ್ದಾರೆ ಅಂತ ಹೇಳಿದ ಅಂತ ಹೇಳಿದರೆ, ಹೌದಾ ಸರಿ ಸರಿ ಮಾಡಬೇಕಾಗಿದ್ದು ಮಾಡೋಣ ಅಂತ ಕೃಷ್ಣ ಹೇಳಿದ ಎಂಬಲ್ಲಿಗೆ ದಶಮ ಸ್ಕಂಧ ಪೂರ್ಣ ಆಗಿಲ್ಲ. ನನ್ನ ಕಾಟ ಇನ್ನ ನಿಮ್ ತಪ್ಪಿಲ್ಲ, ನಾಳೆ ಸಂಜೆಯವರೆಗೂ ನನ್ನ ಕಾಟ ಇದೆ. ದಶಮ ಸ್ಕಂಧದಲ್ಲಿ ಅರ್ಧ ಭಾಗ, ಪೂರ್ವಾರ್ಧ ಮಾತ್ರ ಮುಗಿದಿದೆ, ಇನ್ನ ಉತ್ತರಾರ್ಧ ಸಂಜೆ 1 ಗಂಟೆ ಇದೆ, ಮತ್ತು ನಾಳೆ ಬೆಳಿಗ್ಗೆ 3 ಗಂಟೆ ಇದೆ, ಮತ್ತು ನಾಳೆ 1 ಸಂಜೆ 1 ಗಂಟೆ, ಒಟ್ಟಾರೆ ಎಷ್ಟು ಗಂಟೆ, 5 ಗಂಟೆ ಕಾಲ ವಿಶೇಷವಾದಂತಹ ಉತ್ತರಾರ್ಧ. ಸಾಮಾನ್ಯವಾಗಿ ಕೃಷ್ಣನ ಮದುವೆಗೆ ನಿಂತು ಹೋಗುತ್ತೆ ಯಾವುದು ನಮ್ಮ ಭಾಗವತ, ಹಾಗಲ್ಲ ಇನ್ನ ತುಂಬಾ ಇದೆ, ಅದನ್ನ ಕೇಳೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಸಂಸ್ಕೃತ.